गुरु ब्रह्मा गुरुर्विष्णु गुरुर्देव महेश्वर गुरु साक्षात् परब्रह्म तस्मै श्री गुरवे नमः। ब्रह्मानंदम परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्षणं एकं नित्यं विमलमचलं सर्वधी साक्षीभूतं भावातीतं त्रिगुणरहितं सद्गुरु तन्नमामि।
दिव्यात्म स्वरूपिगळे, आत्मबंधुगळे, ಭಜಗೋವಿಂದಂ ಶ್ಲೋಕಗಳಲ್ಲಿ ನಾಲ್ಕನೇ ಶ್ಲೋಕ ವ್ಯಾಖ್ಯಾನವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ನಳಿನೀದಳಗತ ಜಲಮತಿ ತರಳಂ ತದ್ವಜ್ಜೀವಿತ ಮತಿಶಯ ಚಪಲಂ ವಿದ್ಯಾವ್ಯಾಧಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ಈ ಶ್ಲೋಕದಲ್ಲಿ ನಳಿನೀದಳಗತ ಜಲಮತಿ ತರಳಂ ತದ್ವಜ್ಜೀವಿತ ಮತಿಶಯ ಚಪಲಂ, ಕಮಲದ ಎಲೆಯ ಮೇಲೆ ಇರುವಂತಹ ನೀರಿನ ಗುಳ್ಳೆ ಬಿಂದು ಎಷ್ಟು ಅಶಾಶ್ವತವೋ ಎಷ್ಟು ಚಂಚಲವೋ ಅದರಂತೆ ತದ್ವಜ್ಜೀವಿತ ಮತಿಶಯ ಚಪಲಂ, ಅದರಂತೆ ಮಾನವನ ಜೀವನ ಅತಿ ಚಂಚಲಯುತವಾಗಿದೆ. ವಿದ್ಯಾವ್ಯಾಧಿಮಾನಗ್ರಸ್ತ ಲೋಕಂ ಶೋಕ ಹತಂಚ ಸಮಸ್ತಂ, ಈ ಲೋಕದಲ್ಲಿ ದುಃಖವೇ ತುಂಬಿದೆ ಎಂಬ ವಿಷಯಗಳು ನಾವು ತಿಳಿದುಕೊಂಡೀವಿ. ವ್ಯಾಧಿ ಅಭಿಮಾನ, ಈ ಲೋಕದಲ್ಲಿ ಈ ಜೀವನದಲ್ಲಿ ಏನಿದೆ ಅಂದರೆ ವ್ಯಾಧಿ ಇದೆ, ಅಭಿಮಾನ, ಎರಡರಿಂದ ತುಂಬಿದೆ. ವಿದ್ಯೆ ಅಂದರೆ ತಿಳಿ ಅಂತ ಅರ್ಥ. ಇಲ್ಲಿ ಆಚಾರ್ಯರು ಜೀವನದ ಚಂಚಲತೆಯನ್ನು ನಸ್ವರತೆಯನ್ನು ಮನದಟ್ಟವಾಗುವಂತೆ ಶ್ಲೋಕದ ರೂಪದಲ್ಲಿ ತಿಳಿಸ್ತಾ ಬಂದಿದ್ದಾರೆ. ಜೀವನದ ಲಕ್ಷ್ಯವೇನು, ಜೀವನದ ಉದ್ದೇಶವೇನು, ಜೀವನದ ಗುರಿ ಏನು, ಸಂಪಾದನೆ ಮಾಡುವುದು, ಕೂಡಿಡುವುದು, ತಿನ್ನುವುದು, ಕುಡಿಯುವುದು, ಮಲಗುವುದು, ಇಷ್ಟೇನಾ ನಮ್ಮ ಜೀವನದ ಅರ್ಥ, ನಮ್ಮ ಜೀವನದ ಲಕ್ಷ್ಯ, ನಮ್ಮ ಜೀವನದ ಗುರಿ. ಒಂದು ಸಾರಿ ವಿವೇಕಾನಂದರನ್ನು ಶಿಷ್ಯರು ಕೇಳ್ತಾರೆ, ಸ್ವಾಮೀಜಿ ನಿಮ್ಮ ಜೀವನದ ಲಕ್ಷ್ಯವೇನು, ವಾಟ್ ಈಸ್ ದ ಏಮ್ ಆಫ್ ಯುವರ್ ಲೈಫ್? ನೀವು ಸ್ಕೂಲ್ ಕಾಲೇಜುಗಳನ್ನು ನಿರ್ಮಾಣ ಮಾಡಿ ವಿದ್ಯಾದಾನ ಮಾಡುವುದು ನಿಮ್ಮ ಲಕ್ಷ್ಯವೇ, ಅಥವಾ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಜನರ ಆರೋಗ್ಯಕ್ಕೆ ನೆರವಾಗುವುದು ನಿಮ್ಮ ಲಕ್ಷ್ಯವೇ, ನಿಮ್ಮ ಜೀವನದ ಉದ್ದೇಶವೇನು ಅಂತ ಕೇಳ್ತಾರೆ. ಆಗ ವಿವೇಕಾನಂದರು, ಮೈ ಐಡಿಯಾ ಇಂಡೀಡ್ ಕ್ಯಾನ್ ಬಿ ಪುಟ್ ಇನ್ ಟು ಎ ಫ್ಯೂ ವರ್ಡ್ಸ್ ಅಂಡ್ ದಟ್ ಈಸ್ ಟು ಪ್ರೀಚ್ ಇನ್ ಟು ಮ್ಯಾನ್ ಕೈಂಡ್ ದೇರ್ ಡಿವಿನಿಟಿ ಅಂಡ್ ಹೌ ಟು ಮೇಕ್ ಇಟ್ ಮ್ಯಾನಿಫೆಸ್ಟ್ ಇನ್ ಎವ್ರಿ ಮೂಮೆಂಟ್ ಆಫ್ ಲೈಫ್. ಕೆಲವೇ ಮಾತುಗಳಲ್ಲಿ, ಕೆಲವೇ ಶಬ್ದಗಳಲ್ಲಿ ನನ್ನ ಜೀವನದ ಲಕ್ಷ್ಯವನ್ನು ತಿಳಿಸುತ್ತೇನೆ. ಅದೇನೆಂದರೆ ಟು ಪ್ರೀಚ್ ಇನ್ ಟು ಮ್ಯಾನ್ ಕೈಂಡ್ ದೇರ್ ಡಿವಿನಿಟಿ, ಮನುಷ್ಯರಲ್ಲಿ ಅವರಲ್ಲಿರತಕ್ಕಂತಹ ದಿವ್ಯತ್ವದ ಬಗ್ಗೆ ತಿಳಿಸುವುದು. ಅಂಡ್ ಹೌ ಟು ಮೇಕ್ ಇಟ್ ಮ್ಯಾನಿಫೆಸ್ಟ್ ಇನ್ ಎವ್ರಿ ಮೂಮೆಂಟ್ ಆಫ್ ದರ್ ಲೈಫ್, ಅವರ ಜೀವನದ ರಂಗದಲ್ಲಿ ಅದನ್ನು ಹೇಗೆ ನಾವು ಬಹಿರಂಗಪಡಿಸಬೇಕು ಎಂಬ ವಿಷಯಗಳನ್ನು ತಿಳಿಸುವುದೇ ನನ್ನ ಜೀವನದ ಲಕ್ಷ್ಯ ಅಂತೇಳಿ. ಸ್ಕೂಲು ಕಾಲೇಜು ಕಟ್ಟುವುದಲ್ಲ, ಆಸ್ಪತ್ರೆಗಳು ಕಟ್ಟುವುದಲ್ಲ, ಬರೀ ಭಾಷಣಗಳು ಬಿಗಿಯುವುದಲ್ಲ, ಅವರಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ದಿವ್ಯತ್ವವನ್ನು ವ್ಯಕ್ತಪಡಿಸಬೇಕು. ವಾಟ್ ಈಸ್ ಎಜುಕೇಷನ್ ಅಂದರೆ, ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ ಹೇಳಿದ್ರು ವಿವೇಕಾನಂದರು. ಒಳಗೆ ಇರತಕ್ಕಂತಹ ದಿವ್ಯ ದಿವ್ಯತ್ವವನ್ನು ಬಹಿರ್ಗತಪಡಿಸಬೇಕು. ಅದೇ ವಿದ್ಯೆ, ಪರಾವಿದ್ಯೆ. ಈ ವಿದ್ಯೆ ಅಷ್ಟು ಸುಲಭವಾಗಿ ಬರಲ್ಲ, ಬಹಳ ಅಡಚಣೆಗಳಿವೆ, ಆತಂಕಗಳಿವೆ. ಅವುಗಳನ್ನು ಅಧಿಗಮಿಸಿ ಮುಂದಕ್ಕೆ ಬರಬೇಕಾಗುತ್ತೆ. ವ್ಯಾಧಿ ಅಭಿಮಾನ, ಆಚಾರ್ಯರು ಹೇಳ್ತಾರೆ, ವಿದ್ಯೆ ವ್ಯಾಧಿ ಅಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. ವ್ಯಾಧಿ ಅಂದರೆ ಡಿಸೀಸ್ ಅಂತಾರೆ, ಬೇನೆ ಅಂತಂತಾರೆ, ರೋಗ ಅಂತಾರೆ. ಭಗವದ್ಗೀತೆಯಲ್ಲಿಯೂ ಶ್ರೀಕೃಷ್ಣ ಪರಮಾತ್ಮ ಇದರ ಬಗ್ಗೆ ಹೇಳ್ತಾನೆ, ಇಂದ್ರಿಯಾರ್ಥೇಶು ವೈರಾಗ್ಯ ಮನಹಂಕಾರಮೇವ ಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯ ಸಂಬಂಧಪಟ್ಟ ವಿಷಯಗಳಲ್ಲಿ ವೈರಾಗ್ಯವನ್ನು ತಾಳಬೇಕು, ಅನಹಂಕಾರನಾಗಿರಬೇಕು, ಮತ್ತು ಜನ್ಮ ಮೃತ್ಯು ಜರ ಅಂದರೆ ಮುದಿತನ, ವ್ಯಾಧಿ ಬೇನೆ, ಇವು ದುಃಖಗಳು. ಇವುಗಳನ್ನು ಅನುದರ್ಶನ, ಮತ್ತೆ ಮತ್ತೆ ಅವುಗಳ ಬಗ್ಗೆ ನಾವು ನೋಡ್ತಾ ಇರಬೇಕು, ತಿಳ್ಕೊತಾ ಇರಬೇಕು. ಹೀಗಿದ್ರೆ, ಇದನ್ನ ಅನುದರ್ಶನ ಮಾಡ್ತಾ ಇದ್ರೆ, ನೋಡ್ತಾ ಇದ್ರೆ ವೈರಾಗ್ಯ ಬರುತ್ತೆ, ಬೇಸರ ಬರುತ್ತೆ ಜೀವನದ ಬಗ್ಗೆ. ಆಗ ವೈರಾಗ್ಯಯುತವಾದ ಜೀವನ ನಡೆಸಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ಮುದಿತನ ಒಂದು ಭಯಂಕರವಾದ ರೋಗ. ವ್ಯಾಘ್ರೀವತಿಷ್ಠತಿ ಜರ, ವಯಸ್ಸು ಏರಿದಂಗೆಲ್ಲ ಮನುಷ್ಯನ ಶಕ್ತಿ, ಇಂದ್ರಿಯಗಳ ಶಕ್ತಿ ಕುಗ್ಗುತ್ತದೆ. ಕಣ್ಣು ಸರಿ ಕಾಣಿಸುವುದಿಲ್ಲ, ಕಿವಿ ಕೇಳಿಸುವುದಿಲ್ಲ, ಕೈಕಾಲ ನಡುಗುತ್ತವೆ, ಬಲ ಕುಂದುತ್ತದೆ, ಶಕ್ತಿ ಇರಲ್ಲ, ತಾಳ್ಮೆ ಇರೋದಿಲ್ಲ, ಸಿಟ್ಟು ಜಾಸ್ತಿ ಇರುತ್ತೆ, ನೆಂಟರು ಮರ್ಯಾದೆ ಕೊಡಲ್ಲ, ಮನೆಯಲ್ಲೇ ಮರ್ಯಾದೆ ಇರಲ್ಲ. ಇಂತಹ ಒಂದು ಭಯಂಕರವಾದ ಸ್ಥಿತಿ ಮುದಿತನ. ಮನುಷ್ಯ ಜಗತ್ತಿಗೆ ಅಳುತ್ತಾ ಬರುತ್ತಾನೆ, ಜಗತ್ತು ಬಿಡುವಾಗೂ ಅಳ್ತಾನೆ. ಹುಟ್ಟುವಾಗ ಅಳುವಿದೆ, ಸಾಯುವಾಗೂ ಇದೆ. ನಡುವ ಜೀವನದಲ್ಲಿಯೋ ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿಯೋ ಅಳ್ತಾನೆ ಇದ್ದಾನೆ ಮನುಷ್ಯ. ಹೇಳ್ಕೊಳ್ಳಲ್ಲ ಆಗಲ್ಲ, ಆದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಯಾವುದೋ ಕೊರತೆ ಇದೆ, ಯಾವುದೋ ನೋವಿದೆ, ಯಾವುದೋ ನಲಿವಿದೆ, ಯಾವುದೋ ಅಸಮಾಧಾನ ಇದೇ ಇದೆ. ಆದ ಕಾರಣ ಮನುಷ್ಯ ದುಃಖದಿಂದ ನರಳ್ತಾನೇ ಇದ್ದಾನೆ. ರೋಗ ಹೇಗೆ ಬರುತ್ತೆ, ವ್ಯಾಧಿ ಅಂತ ಸಾಮಾನ್ಯವಾಗಿ ಹೇಳಬೇಕಂದ್ರೆ, ರೋಗಾಣುಗಳಿಂದ ರೋಗ ಬರುತ್ತೆ. ಬ್ಯಾಕ್ಟೀರಿಯಾನು, ವೈರಸ್ಸು, ಫಂಗಸ್ ಸೋಂಕುಗಳು ಶರೀರದಲ್ಲಿ ಪ್ರವೇಶಿಸಿ ರೋಗಗಳು ತರ್ತವೆ. ಅಥವಾ ಕೆಲವು ಕಾಯಿಗಳು ಹೆರಿಡಿಟರಿ ಅಂತಂತಾರೆ, ಅನುವಂಶೀಯವಾಗಿ ತಂದೆ ತಾಯಿಗಳಿಂದ ಮಕ್ಕಳಿಗೆ ಆ ರೀತಿಯಲ್ಲಿ ಬರ್ತವೆ. ತಂದೆಗೆ ಸಕ್ಕರೆ ಕಾಯಿಲೆ ಇತ್ತು ಅಂತಂದ್ರೆ ಮಕ್ಕಳಿಗೆ ಬರುತ್ತಂತೆ. ತಂದೆ ತಾಯಿಗಳಿಗೆ ಹಾರ್ಟ್ ತೊಂದರೆ ಇತ್ತು, ಹೃದಯದ ತೊಂದರೆ, ಬ್ಲಡ್ ಪ್ರೆಷರ್ ಇತ್ತು, ರಕ್ತದ ಒತ್ತಡ ಇತ್ತು, ಅದು ಅನುವಂಶೀಯವಾಗಿ ಮಕ್ಕಳಿಗೂ ಬರುತ್ತಂತೆ. ಅವರು ಎಷ್ಟೇ ಶ್ರದ್ಧೆ ವಹಿಸಿದರು, ಎಷ್ಟೇ ಆಹಾರದಲ್ಲಿ ಪಥ್ಯವನ್ನು ಅವರು ಅನುಸರಣೆ ಮಾಡಿದ್ರೂ ಆ ರೋಗಗಳು ಬರ್ತವೆ. ಇದು ಹೆರಿಡಿಟರಿ ಅಂತಂತಾರೆ. ಇನ್ನು ಇತ್ತೀಚೆಗೆ ಕೆಲವು ಡಾಕ್ಟರ್ಸ್ ಕಂಡುಕೊಂಡ ಒಂದು ವಿಷಯ ಏನು ಅಂತಂದ್ರೆ, ಡಿಸೀಸಸ್ ನಲ್ಲಿ, ರೋಗಗಳಲ್ಲಿ ಹೆಚ್ಚಾಗಿ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಸೈಕೋ ಅಂತಂತಂದ್ರೆ ಮೈಂಡ್ ಅಂತ ಅರ್ಥ, ಮನಸ್ಸು. ಸೋಮೋ ಅಂದ್ರೆ ಬಾಡಿ. ಮನಸ್ಸಿನಲ್ಲಿ ಉದ್ವೇಗ, ಆತುರತೆ, ದುಃಖ ಹೆಚ್ಚೆಚ್ಚು ಉಂಟಾದರೆ, ಟೆನ್ಷನ್ ಹೆಚ್ಚಾದರೆ ಅದರ ಪರಿಣಾಮ ದೇಹದ ಮೇಲೆ ಬೀಳುತ್ತಂತೆ. ಅದರಿಂದ ರೋಗಗಳು ಹೆಚ್ಚಾಗಿ ಬರ್ತವೆ. ಇದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೆಸರಿಟ್ಟಿದ್ದಾರೆ. ವೈದ್ಯಶಾಸ್ತ್ರದಲ್ಲಿ ಮುಖ್ಯವಾಗಿ ಏಳು ಕಾರಣಗಳಿಂದ ರೋಗಗಳು ಉಂಟಾಗುತ್ತವೆ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅವ್ಯಾವು ನಾನಾ ಬಗೆಯ ಕೊರತೆಗಳು, ಬ್ಯಾಕ್ಟೀರಿಯಾ, ಫಂಗಸ್, ವೈರಸ್ನ ಸೋಂಕುಗಳು ಎರಡು, ಮಾನಸಿಕ ಒತ್ತಡ ಮೂರನೇದು, ಆಹಾರ ಪದಾರ್ಥಗಳು ಸೇವಿಸುವ ವಿಧಾನದಲ್ಲಿ ವ್ಯತ್ಯಾಸ ನಾಲ್ಕನೇದು, ಮದ್ಯಪಾನ, ಬೀಡಿ, ಸಿಗರೆಟ್, ಬ್ರಾಂದಿ, ಗುಟ್ಕಾ ಇಂಥವೆಲ್ಲ ಪದಾರ್ಥಗಳು, ವಿಷ ಪದಾರ್ಥಗಳು ಇವರ ಸೇವನೆಯಿಂದ ರೋಗಗಳು ಬರುತ್ತವೆ. ಆರನೇದು ಸುರಕ್ಷಿತವಲ್ಲದ ಲೈಂಗಿಕ ಚಟುವಟಿಕೆಗಳು, ಇದರಿಂದನೂ ರೋಗಗಳು ಬರ್ತವೆ. ಕೊನೆಯದು ವ್ಯಾಯಾಮವಿಲ್ಲದಿರುವುದು. ಈ ಏಳು ಕಾರಣಗಳಿಂದ ಸರ್ವೇ ಸಾಮಾನ್ಯವಾಗಿ ರೋಗಗಳು ಉಂಟಾಗುತ್ತವೆ. ದೇಹಕ್ಕೆ ಅನೇಕ ರೋಗಗಳು ಬರ್ತವೆ. ಈ ರೋಗಗಳನ್ನು ಅಲೋಪತಿ, ಇಂಗ್ಲಿಷ್ ಔಷಧಿಗಳು, ಹೋಮಿಯೋಪತಿ, ಆಯುರ್ವೇದಿಕ್, ಸಿದ್ಧ ಮೆಡಿಸಿನ್ಸ್, ನ್ಯಾಚುರೋಪತಿ ಮುಂತಾದ ರೀತಿ ನೀತಿಗಳಿಂದ ಈ ರೋಗಗಳನ್ನು ಗುಣಪಡಿಸಬಹುದು. ಇನ್ನು ಮನಸ್ಸಿಗೆ ರೋಗಗಳು ಉಂಟಾಗ್ತವೆ. ಆ ಮಾನಸಿಕ ರೋಗಗಳನ್ನು ಸೈಕಿಯಾಟ್ರಿಸ್ಟ್ ಹತ್ರ ಹೋದರೆ ಅವರು ಗುಣಪಡಿಸ್ತಾರೆ. ಮತಿ ಚಂಚಲವಾಗುತ್ತೆ, ಹುಚ್ಚಿಡುತ್ತೆ, ಬ್ರೈನ್ ಡೆವಲಪ್ ಆಗಲ್ಲ, ಇಂಥ ರೋಗಗಳು ಸೈಕಿಯಾಟ್ರಿಸ್ಟ್ ಹತ್ರ ಹೋದರೆ, ಡಾಕ್ಟರ್ಸ್ ಹತ್ರ ಹೋದರೆ ಅವರು ಗುಣಪಡಿಸ್ತಾರೆ. ಇನ್ನೊಂದು ಆಳವಾಗಿ ಮಾನಸಿಕ ರೋಗಗಳಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬುವನ್ನು ಕಿತ್ತಿ ತಿಂತ ಇದ್ದಾವೆ ಮನುಷ್ಯರನ್ನು. ಈ ರೋಗಗಳೇ, ಇವುಗಳನ್ನು ಅಲೋಪತಿ ಡಾಕ್ಟರ್ಸ್ ವಾಸಿ ಮಾಡಲ್ಲ, ಮಾನಸಿಕ ವೈದ್ಯರು, ಸೈಕಿಯಾಟ್ರಿಸ್ಟ್ ಇವುಗಳನ್ನು ಗುಣಪಡಿಸುವುದಿಲ್ಲ. ಇದನ್ನು ಗುಣಪಡಿಸಬೇಕು ಅಂತಂದ್ರೆ ಸ್ಪಿರಿಚುವಲ್ ಡಾಕ್ಟರ್ಸ್ ಬೇಕು, ಅವರನ್ನೇ ಗುರುಗಳು ಅಂತ ಕರೀತಾರೆ. ಭವರೋಗ ವೈದ್ಯರು ಇವರು. ಇವರಿಂದ ಈ ಆಳವಾಗಿರ್ತಕ್ಕಂತ ಇಂತಹ ರೋಗಗಳನ್ನು ಇವರು ಗುಣಪಡಿಸುತ್ತಾರೆ. ಹೆಚ್ಚಾಗಿ ಟೆನ್ಷನ್ ಮನುಷ್ಯನನ್ನು ರೋಗಗ್ರಸ್ತನನ್ನಾಗಿ ಮಾಡುತ್ತೆ. ಅದು ಟೆನ್ಷನ್ ಕಡಿಮೆ ಮಾಡಿಕೊಳ್ಳಬೇಕು. ಮಾನಸಿಕ ಒತ್ತಡ, ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ಬಾಧೆ, ಪ್ರಶಾಂತವಾಗಿರಕ್ಕೆ ಮನಸ್ಸು ಒಪ್ತಾ ಇಲ್ಲ, ಚಡಪಡಿಸುವುದು, ಸಿಟ್ಟು ಬರುತ್ತೆ, ತಲೆನೋವು, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಮಕ್ಕಳ ಮೇಲೆ ಗಮನ ಇರಲ್ಲ, ಗಂಡನ ಮೇಲೆ ಗಮನ ಇರಲ್ಲ, ಇದಕ್ಕೆ ಮಾನಸಿಕ ಒತ್ತಡ ಕಾರಣ. ಬೆಳಿಗ್ಗೆ 10 ಗಂಟೆಗೆ ಆಫೀಸ್ ಪ್ರಾರಂಭವಾಗುತ್ತೆ, ಒಬ್ಬನು 8 ಗಂಟೆಗೆ ಹೇಳ್ತಾನೆ ಮೇಲಕ್ಕೆ, 8 ಗಂಟೆಗೆ ಆಸಿಗೆ ಬಿಡ್ತಾನೆ, ಇನ್ನು 2 ಗಂಟೆ 5 ಕಿಲೋಮೀಟರ್ 10 ಕಿಲೋಮೀಟರ್ ದೂರದಲ್ಲಿ ಆಫೀಸ್ ಇದೆ. ಏನ್ ಮಾಡ್ತಾನೆ ನೋಡು, ಒತ್ತಡ ಸ್ಟಾರ್ಟ್ ಆಗತ್ತೆ ಅವನಿಗೆ. ಅರ್ಜೆಂಟ್ 10 ಗಂಟೆಗೆ ಆಫೀಸ್ಗೆ ಹೋಗ್ಬೇಕು ನಾನು, 2 ಗಂಟೆ ಟೈಮ್ ಇದೆ. ಬೇಗ ಬೇಗ ಹೇಳ್ತಾನೆ ಅವನು, ಬಾತ್ರೂಮ್ ಓಡ್ತಾನೆ, ಬಾತ್ರೂಮ್ ಬಂದು ಒಳಗೆ ಮಗ ಬಾತ್ರೂಮ್ ಅಲ್ಲಿದ್ದಾನೆ, ಕೂಗ್ತಾನೆ, ಬೇಗ ಬಾರೋ ಬೇಗ ಬಾರೋ. ಅವನು ಬೇಗ ಬರಲ್ಲ, ಒತ್ತಡ ಸ್ಟಾರ್ಟ್ ಆಗತ್ತೆ ಅವನಿಗೆ, ಕದ ಹೊಡಿತಾನೆ, ಹಾಕ್ತಾನೆ. ಅವನು ಹೇಗೆ ಹೊರಗೆ ಇಳಿತಾನೆ ಅವನು, ಇವನು ಒಳಗೆ ಸೇರ್ಕೊಂತಾನೆ, ಅಲ್ಲಿ ಬಾತ್ರೂಮ್ ಅಲ್ಲಿ ಹೋಗ್ತಾನೆ, ಸ್ನಾನ ಮಾಡ್ಬೇಕಂತ ನೋಡ್ತಾನೆ, ಟೂತ್ ಬ್ರಷ್ ಇಲ್ಲ, ಕೂಗಾಡ್ತಾನೆ, ತಂದ್ಕೊಡೋರು ಇಲ್ಲ, ಯಾವುದೋ ಒಂದು ಪೌಡರ್ ತಿಕ್ಕುತ್ತಾನೆ, ಹಲ್ಲು ಉಜ್ಜುತ್ತಾನೆ, ಸ್ನಾನ ಮಾಡ್ತಾನೆ, ಹೊರಗೆ ಓಡಿ ಬರ್ತಾನೆ, ಯಾವ ಬಟ್ಟೆಗಳು ಹಾಕೊಂತಾನೆ, ಅರ್ಜೆಂಟ್ ಹೋಗ್ಬೇಕು, ಹೆಂಡತಿ ಟಿಫನ್ ಮಾಡ್ರಿ ಟಿಫನ್ ಮಾಡ್ರಿ, ಅದು ಅರ್ಜೆಂಟೆ, ಬೇಗ ಟಿಫನ್ ಮಾಡಿ ಆಫೀಸ್ಗೆ ಹೊರಡ್ತಾನೆ. ಹೆಂಡತಿ ಹೇಳ್ತಾಳೆ, ಏನ್ರಿ ಹೋಗ್ತೀರಿ, ಅದೇ ದಾರಿಯಲ್ಲೇ ಸ್ಕೂಲ್ ಇದೆ, ಮಕ್ಕಳಿಗೆ ಅಲ್ಲೇ ಬಿಡ್ರಿ, ಬಿಟ್ಟು ಹೋಗ್ರಿ. ಆತರ ಬೇಜಾರು. ಸರಿ, ಅವರೆಲ್ಲ ರೆಡಿ ಮಾಡ್ಕೊಂತಾನೆ, ಹೊರಡಕ್ಕೆ ರೆಡಿ ಆಗ್ತಿರ್ತಾನೆ, ಒಂದು ಲಿಸ್ಟ್ ತಂದು ಕೊಡ್ತಾಳೆ. ಏನಿದೆ ಅಂದ್ರೆ, ಆಫೀಸ್ನಿಂದ ಬರ್ತಾ ಅಂಗಡಿಯಲ್ಲಿ ಸಾಮಾನು ತಗೊಂಬರ್ರಿ ಅಂತ. ಬುದ್ಧಿ ಇಲ್ಲ ನನಗೆ, ಟೈಮ್ ಆಗ್ತಾ ಇದೆ ನನಗೆ, ಇಲ್ಲೇ 9 ಆಯ್ತು, 9 ಕಾಲ ಆಯ್ತು. ಆತರ ಆತರ ಹೋಗ್ತಾನೆ, ಸ್ಕೂಲಲ್ಲಿ ಎಸಿತಾನೆ ಮಕ್ಕಳು, ನಡ್ರಿ ಆ ಕಡೆಗೆ ಅಂತೇಳಿ ಆ ಸ್ಕೂಟರ್ನಲ್ಲಿ ಆಫೀಸ್ಗೆ ಓಡ್ತಾನೆ. ಕರೆಕ್ಟ್ 10 ಗಂಟೆಗೆ ಬಂದು ಅವನ್ ಚೇರ್ ಮೇಲೆ ಕೂಡ್ತಾನೆ. ಅಬ್ಬಾ ಸಂತೋಷವಾಗತ್ತೆ. ತಕ್ಷಣ ಪಿಯೋನ್ ಬಂದು ಮ್ಯಾನೇಜರ್ ಕರಿತಾ ಇದ್ದಾರೆ, ಆಫೀಸರ್ ಅಲ್ಲಿಗೆ ಓಡ್ತಾನೆ, ಸೆಲ್ಯೂಟ್ ಹೊಡಿತಾನೆ, ನಿನ್ನೆ ನೀನು ಫೈಲ್ ಕೊಟ್ಟಿದ್ನಲ್ಲ, ಫೈಲ್ ರೆಡಿ ಮಾಡಿಯಾ? ರೆಡಿ ಮಾಡಿನಿ ಸರ್. ಬೇಗ ತಗೊಳ್ಬಾ, ಇವತ್ತು ಡಿಸ್ಪ್ಯಾಚ್ ಮಾಡ್ಬೇಕು ಅದನ್ನ ಅಂತ. ಸರಿ ಅಂತೇಳಿ ಅವನು ಬರ್ತಾನೆ, ಅವನ ಟೇಬಲ್ ಹತ್ರ ಬರ್ತಾನೆ, ಅವನ ಜೇಬ್ ಮೇಲೆ ಕೈ ಹಾಕ್ತಾನೆ, ಬೀಗ ಮರ್ತು ಬಂದನು. ಯಾವುದೋ ಪ್ಯಾಂಟ್ಗೆ ಯಾವುದೋ ಪ್ಯಾಂಟ್ ಹಾಕೊಂಡ್ ಬಂದ್ಬಿಟ್ಟನ. ಆತರದಲ್ಲಿ ಇನ್ನು ಗಾಬರಿ ಸ್ಟಾರ್ಟ್ ಆಯ್ತು ಅವನಿಗೆ. ಆ ಕಡೆಗೆ ಆಫೀಸರ್ ಕರೀತಾನೆ, ಈ ಕಡೆ ಬೀಗ ಇಲ್ಲ, ಫೈಲ್ ಒಳಗೈತೆ. ಟೆನ್ಷನ್ ಸ್ಟಾರ್ಟ್ ಆಯ್ತು ಅವನಿಗೆ. ಇದನ್ನೇ ಟೆನ್ಷನ್ ಅಂತಾರೆ. ಪಿ ಒನ್ ಬರ್ತಾನೆ, ಅರ್ಜೆಂಟ್ ಬರ್ಬೇಕಂತ ಕರೀತಾ ಇದ್ದಾರೆ. ಮುಖ ಪೆಚ್ಚ ಹಾಕೊಂಡು ಹೋಗ್ತಾನೆ, ನಮಸ್ಕಾರ ಮಾಡ್ತೀನಿ, ಎಲ್ಲಿ ಫೈಲ್? ಸರ್ ಬೀಗ ಮರ್ತು ಬಂದೀನಿ. ಬುದ್ಧಿಲ್ಲ ನಿಮ್ಗೆ, ಅರ್ಜೆಂಟ್ ಇವತ್ತು ಡಿಸ್ಪ್ಯಾಚ್ ಮಾಡಬೇಕು. ಹೋಗ್ರೆ ಕಡೆಗೆ, ನೀನು ಮುಖ ತೋರಿಸ್ಬೇಡ, ನಡ್ರೆ ಕಡೆಗೆ ಅಂತ. ಇಂದ ಬರ್ತಾನೆ ಬೇಸರ, ಕೆಲಸ ಮಾಡಕ್ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಟೈಮ್ ನೋಡ್ತಾ ಇದ್ದಾನೆ, 5 ಗಂಟೆ ಆಯ್ತು, 5 ಗಂಟೆಗೆ ಬರ್ತಾನೆ ಹೊರಗೆ. ಬೇಸರ ಆಗೈತೆ. ಮನೆಗೆ ಬರ್ತಾನೆ ಬರೀ ಕೈಲಿಂದ, ಮನೆಗೆ ಬಂದ್ರೆ ಹೆಂಡತಿ ಗಲಾಟೆ, ಆ ಸಾಮಾನು ತಂದ್ರೆ ತರ್ಲಿಲ್ಲ. ಹೇಗೆ ಅಡಿಗೆ ಮಾಡಬೇಕು? ಒಂದ್ ಕೆಲಸನೂ ಸರಿಯಾಗಿ ಮಾಡಲ್ಲ. ಇದು ದಿನೇ ದಿನೇ ನಡೀತಕ್ಕಂಥ ನಮ್ಮ ಜೀವನ. ಪ್ರತಿದಿನ ಈ ಟೆನ್ಷನ್ಲಿಂದ ನಮ್ಮ ಬಾಳ್ವೆ ನಡೀತಾ ಇದೆ. ಇದನ್ನು ಕಡಿಮೆ ಮಾಡಬೇಕು. ಇದು ಹೆಚ್ಚಾದಂತೆಲ್ಲ ರೋಗಗಳು ಉಲ್ಬಣವಾಗ್ತವೆ. ಪರಿಷ್ಕಾರವಿರುವುದಿಲ್ಲ ನಂತರ ರೋಗ ನಿವಾರಣೆ ಆಗಲ್ಲ. ಡಾಕ್ಟರ್ಸ್ ಹತ್ರ ಹೋಗ್ತೀವಿ, ತೋರಿಸ್ತೀವಿ, ಅವರು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಅವರೊಂದು ಮಾತು ಹೇಳ್ತಾರೆ, ನೋಡಿ ನೀವು ಟೆನ್ಷನ್ ಹಾಗೆ ಇಟ್ಕೊಂಡ್ರೆ ನನ್ನ ಔಷಧಿ ನನ್ನ ಇಂಜೆಕ್ಷನ್ ಕೆಲಸ ಮಾಡಲ್ಲ. ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ, ಎಲ್ಲಿ ಕಡಿಮೆ ಆಗುತ್ತೆ? ಆದ್ದರಿಂದ ಪ್ರತಿಯೊಬ್ಬರ ಮನೆಯಲ್ಲಿ ರೋಗಗಳೇ ರೋಗಗಳೇ ರೋಗಗಳೇ. 10-15 ವರ್ಷದ ವಯಸ್ಸಿನಿಂದ ಮಾತ್ರೆಗಳು ತಿನ್ನೋದು ಕಲಿಸ್ಬಿಟ್ಟಿವಿ ಮಕ್ಕಳಿಗೆಲ್ಲ. ಸ್ವಲ್ಪ ನೆಗಡಿ ಆಯ್ತಂತಂದ್ರೆ ಅವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ. ಆ ವಯಸ್ಸಿನಿಂದಲೇ ಔಷಧಿ ಸೇವನೆ ಪ್ರಾರಂಭವಾಗಿರುತ್ತೆ. ಈ ರೋಗಗಳು ಹೇಗೆ ನಿವಾರಣೆ ಆಗ್ತವೆ? ಮನಸ್ಸು ಪ್ರಶಾಂತವಾಗಿದ್ದರೆ ರೋಗಗಳು ಕಡಿಮೆ ಆಗ್ತವೆ. ಇದೆಲ್ಲ ವಿಜ್ಞಾನಿಗಳು ಇಂದು ಒಂದು ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದಾರೆ. ರೋಗಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕು, ರೋಗಗಳು ತೊಂದರೆ ಕೊಡದೆ ಮಾಡಿಕೊಳ್ಳಬೇಕು ಅಂತಂತಂದರೆ ಯೋಗ ಒಂದೇ ಮಾರ್ಗ. ಜಗತ್ತಿನ ದೊಡ್ಡ ದೊಡ್ಡ ವೈದ್ಯರೆಲ್ಲ ಇದರ ಸತ್ಯ ತಿಳ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಋಷಿ ಮುನಿಗಳು 1000 ವರ್ಷಗಳ ಹಿಂದೆನೆ ಮಾತು ಹೇಳಿದ್ರು, ನಡೆದುಕೊಂಡಿದ್ರು, ನಡೆಸಿದ್ರು. ಇವತ್ತಿನ ದೊಡ್ಡ ದೊಡ್ಡ ವಿಜ್ಞಾನಿಗಳು, ದೊಡ್ಡ ದೊಡ್ಡ ವೈದ್ಯರು ಈ ಕನ್ಕ್ಲೂಷನ್ ಬಂದಿದ್ದಾರೆ. ಅಲ್ಪ ಸ್ವಲ್ಪ ಯೋಗಾಸನ ಮಾಡಿ, ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ನಲ್ಲಿ, ಧ್ಯಾನದಲ್ಲಿ ಅದ್ಭುತವಾದ ಶಕ್ತಿ ಇದೆ, ರೋಗಗಳನ್ನು ಹತೋಟಿಯಲ್ಲಿಡುತ್ತದೆ. ಯಾರು ಮಾಡ್ತಾ ಇದ್ದಾರೆ? ಒಂದ್ಸಾರಿ ರೋಗಗಳು ಬಹಳ ಹೆಚ್ಚಾಗಿರುವುದನ್ನು ಕಂಡು ಶಿವಭಕ್ತರೆಲ್ಲ ಒಂದು ಮೀಟಿಂಗ್ ಮಾಡಿದ್ರು. ಹೀಗೆಲ್ಲ ಹೆಚ್ಚಾಗಿಬಿಟ್ರೆ ಹೇಗೆ, ಇದಕ್ಕೆ ಪರಿಷ್ಕಾರ ದೇವರನ್ನ ಕೇಳಬೇಕು ನಾವು ಅಂತೇಳಿ ಅವರೆಲ್ಲರೂ ಕೈಲಾಸಕ್ಕೆ ಹೋದರು. ಶಿವಜಿ, ಶಿವನನ್ನು ಕೇಳಿದ್ರೆ ಏನಾದರೂ ಪರಿಷ್ಕಾರ ಹೇಳ್ಬೋದು. ಕೈಲಾಸಕ್ಕೆ ಹೋದರು, ಅಲ್ಲಿ ಗೇಟ್ ಕೀಪರ್ ನಂದಿ ಇದ್ದ, ನಂದೀಶ್ವರ್. ಹೋಗಿ ನಾವು ಶಿವನನ್ನು ಕಾಣಬೇಕು, ಒಂದು ಸಮಸ್ಯೆ ಬಂದಿದೆ, ಪರಿಷ್ಕಾರ ಕೇಳಕ್ ಬಂದಿವಿ. ಇಲ್ಲ, ಅವರು ಡೀಪ್ ಮೆಡಿಟೇಷನ್ ಅಲ್ಲಿದ್ದಾರೆ, ಯೋಗದಲ್ಲಿ ಧ್ಯಾನದಲ್ಲಿದ್ದಾರೆ, ಎಷ್ಟು ದಿವಸ ಆಗುತ್ತೋ ಏನೋ ಹೇಳಕ್ ಆಗಲಿ. ಮತ್ತೆ ಹೆಂಗೆ, ಏನ್ ವಿಷಯ ಅಂತ ಕೇಳ್ತಾನೆ ನಂದೆ. ರೋಗಗಳು ಪ್ರಪಂಚದಲ್ಲಿ ಬಹಳ ಹರಡಿವೆ, ಅದನ್ನು ನಿಯಂತ್ರಣದಲ್ಲಿ ಇಡಬೇಕು. ಅವು ಬಾರದ ಹಾಗೆ ಮಾಡಬೇಕಂದ್ರೆ ಇದಕ್ಕೆ ಏನಾದರೂ ಸ್ವಾಮಿ ಹೇಳ್ತಾರೇನೋ ಅಂತೇಳಿ ಪರಿಷ್ಕಾರ ಬಂದಿದ್ದೇವೆ. ನೀವು ಒಂದು ವಾರ ನಿಂತು ಬನ್ನಿ, ಸ್ವಾಮಿ ಯಾವಾಗ ಹೇಳ್ತಾರೋ ಗೊತ್ತಿಲ್ಲ, ಅವ್ರು ಧ್ಯಾನ ಮಾಡಿದ ನಂತರ ನಾನು ಆ ವಿಷಯ ಪ್ರಸ್ತಾವನೆ ಮಾಡ್ತೇನೆ, ಅದರ ವಿಷಯ ನಾನು ತಿಳ್ಕೊಂಡಿರ್ತೀನಿ, ನೀವು ಬನ್ನಿ ಅಂತಂದು ಸರಿ ಅಂತ ಹೊರಟು ಹೋದ್ರು. ಒಂದು ವಾರ ಆದ ನಂತರ ಹೋಗೋಣ ಅಂತೇಳಿ ಏರ್ಪಾಡು ಮಾಡ್ಕೊಂಡು 3 ದಿನಗಳ ನಂತರ ಸ್ವಾಮಿ ಧ್ಯಾನದಿಂದ ಮುಕ್ತರಾದರು. ನಂದೀಶ್ವರನ್ ಬಂದು ಕೇಳ್ತಾನೆ, ಸ್ವಾಮಿ ಜನರೆಲ್ಲ ಭಕ್ತರು ಹೀಗೆ ಬಂದಿದ್ರು, ರೋಗಗಳು ಹೆಚ್ಚಾಗಿದ್ದಾವಂತೆ, ಪರಿಷ್ಕಾರ ಏನು? ಸ್ವಾಮಿ ಹೇಳಿದ್ರು, ಇದೇನು ಬಹಳ ಸುಲಭ ಅಲ್ಲ ಇದು, ಅವರು ಸರಿಯಾಗಿ ಆಚರಣೆ ಮಾಡ್ತಾ ಇಲ್ಲ, ಅದಕ್ಕೆ ರೋಗಗಳು ಹರಡಿದ್ದಾವೆ. ಪರಿಷ್ಕಾರ ಏನು ಸ್ವಾಮಿ ಅಂತ ಕೇಳಿದ್ರೆ, ತೀನ್ ಬಾರ್ ನಾನಾ ಏಕ್ ಬಾರ್ ಖಾನಾ, ಅವ್ರ ಮೇರ ಧ್ಯಾನ್ ಕರ್ನಾ ನಾ ಭೂಲ್ ನಾ. ತೀನ್ ಬಾರ್ ನಾನಾ ಏಕ್ ಬಾರ್ ಖಾನಾ, ಮೇರ ಧ್ಯಾನ್ ಕರ್ನಾ ನಾ ಭೂಲ್ ನಾ. ಮೂರು ಸಾರಿ ಸ್ನಾನ ಮಾಡಬೇಕು, ಒಂದ್ಸಾರಿ ಊಟ ಮಾಡಬೇಕು, ನನ್ನ ಧ್ಯಾನ ಮಾಡಬೇಕು, ಇಷ್ಟು ಮಾಡಿದ್ರೆ ರೋಗಗಳು ಬರಲ್ಲ ಅಂತ ಹೇಳಿದ್ರು. ಸರಿ, ವಾರದ ನಂತರ, ಒಂದು ವಾರದ ನಂತರ ಭಕ್ತಾದಿಗಳು ಬಂದರು. ನಂದೀಶ್ವರನ ಹೇಳಿದ, ತೀನ್ ಬಾರ್ ನಹನಾ ಏಕ್ ಬಾರ್ ಖಾನಾ, ಶಿವಜಿ ಕಾ ಧ್ಯಾನ್ ಕರ್ನಾ ನಾ ಭೂಲ್ನಾ. ಇವರೆಲ್ಲ ತಿಳ್ಕೊಂಡ್ರು, ಬಹಳ ಸಂತೋಷ ಅಂತೇಳಿ ಕೆಳಗೆ ಬಂದರು. ಬಂದ್ಮೇಲೆ ಮತ್ತೆ ಚರ್ಚೆ ಮಾಡಿದ್ರು, ಏನು ಹೇಳಿದ್ದು ಮರ್ತು ಬಿಟ್ಟಿವಲ್ಲ, ಅದೇನೋ ಹಿಂದಿನಲ್ಲಿ ಹೇಳಿರಲ್ಲ, ನಮ್ಗೆ ಸರಿಯಾಗಿ ಅರ್ಥ ಆಗಿಲ್ಲ, ಅದೇನು ಅಂತಂತಂದ್ರೆ, ಅದರಲ್ಲಿ ಒಬ್ಬ ಮಹಾಪಂಡಿತ ಇದ್ದ. ಏ, ನನಗೆ ಚೆನ್ನಾಗಿ ನೆನಪಿದೆ ಹೇಳಿದ್ದು, ಏನದು ಅಂತಂದ್ರೆ, ಏಕ್ ಬಾರ್ ನಾನಾ ತೀನ್ ಬಾರ್ ಖಾನಾ, ಏಕ್ ಬಾರ್ ನಾನಾ ತೀನ್ ಬಾರ್ ಖಾನಾ, ಶಿವಜಿ ಕಾ ಧ್ಯಾನ್ ನಾ ಕರ್ನಾ ನಾ ಭೂಲ್ನಾ. ಇವತ್ತು ಪಾಪ ಎಷ್ಟು ವರ್ಷಗಳಾಯ್ತು ಅದನ್ನೇ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಒಂದು ಒಂದು ಸಾರಿ ಸ್ನಾನ ಮಾಡ್ತೀವಿ, ಇಲ್ಲೇನೋ ಆಶ್ರಮದಾಗ ನೀರು ಜಾಸ್ತಿ ಇದ್ದಾವೆ ಅಂತೇಳಿ ಎರಡು ಸಾರಿ ಮಾಡ್ಬೋದೇನು. ಊರುಗಳಲ್ಲಿ ಒಂದೇ ಸಾರಿ ಅಥವಾ ವಾರಕ್ಕೊಂದು ಸಾರಿ ಯಾವ್ದೋ ನಡೀತಾ ಇದೆ. ತೀನ್ ಬಾರ್ ಕಾಲ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಅದಕ್ಕೆ ಬ್ರೇಕೇ ಇರಲ್ಲ. ದೊಡ್ಡವ್ರು ಬ್ರೇಕ್ಫಾಸ್ಟ್ ಅಂತಂತಂದ್ರೆ ಫಾಸ್ಟ್ ಬೇಗ ಸ್ಪೀಡಾಗಿ ಹೋಗ್ಬೇಡ, ಅದನ್ನ ಕಂಟ್ರೋಲ್ ಮಾಡು, ಬ್ರೇಕ್ ಮಾಡು ಅಂತ. ಬ್ರೇಕ್ ತೆಗೆದ್ಬಿಟ್ಟಿವಿ, ಫಾಸ್ಟೇ. ಬೆಳಿಗ್ಗೆ ಟಿಫನ್ ಮಾಡ್ತೀವಿ, ಇನ್ನು ಕಾಫಿಗಳು ಟೀಗಳು ಇದ್ದಿದ್ದೆ, ಏನೇನೋ ಕುಡಿತೀರಿ, ಕೋಕೋ ಕೋಲಾ ಏನೇನು ಅಂತ ಹೊಸ ಹೊಸ ಹೆಸರುಗಳು ಅವೆಲ್ಲ ಕುಡಿತೀವಿ. ಮತ್ತೆ ಮಧ್ಯಾಹ್ನ ಊಟ, ಸಾಯಂಕಾಲ ಯಾರನ್ನ ಫ್ರೆಂಡ್ಸ್ ಬಂದ್ರೆ ಮತ್ತೆ ಅಲ್ಪ ಫಲಾಹಾರ ಅಂತಂತೀವಿ, ಅದನ್ನು ತಿಂತೀವಿ. ಮತ್ತೆ ರಾತ್ರಿ ಊಟ, ಮತ್ತೆ 10 ಗಂಟೆಗೆ ಮಲಗೋ, ಮತ್ತೆ ಕಾಫಿನೋ ಟೀನೋ. ದೇಹ ಉಲ್ಲಾಸವಾಗಿರ್ಬೇಕು ಅಂದ್ರೆ ಆಹಾರ ಕಡಿಮೆ ಇರಬೇಕು, ಜಾಸ್ತಿ ಇರಬಾರ್ದು. ಒಪ್ಪತ್ತು ಉಂಡವನ ಯೋಗಿ, ಋಷಿ ಮುನಿಗಳು, ಬುದ್ಧರು, ಮಹಾವೀರರು ಒಂದೇ ಒಪ್ಪತ್ತು, ಒಂದ್ಸಾರಿ ದಿನಕ್ಕೊಂದ್ಸಾರಿ ಊಟ ಮಾಡ್ತಿದ್ರು. ಎರಡೊತ್ತು ಉಂಡವನು ಭೋಗಿ, ಮೂರೊತ್ತು ಉಂಡವನು ರೋಗಿ, ನಾಲ್ಕೊತ್ತು ಉಂಡವನ್ನು ಹೊತ್ಕೊಂಡು ಹೋಗಿ. ನಮ್ದು 4 ಆಗುತ್ತೆ 5 ಆಗುತ್ತೆ 6 ಆಗ್ತದೆ, ಬಹಳ ಬಹಳ ಬೇಗ ಹೊತ್ಕೊಂಡು ಹೋಗಿ ಅವ್ರನ್ನ ಅಂತ ಅರ್ಥ. ತಡ ಮಾಡಬೇಡಿ ಅಂತ. ಯೋಗಿ ಆದ್ರೆ 80 ವರ್ಷ 90 ವರ್ಷ ಬಾಳ್ತಾನ ಅವನು. ಭೋಗಿ 60-70 ವರ್ಷ ಬಾಳ್ಬೋದು, ರೋಗಿ 40-50 ವರ್ಷ ಬಾಳ್ಬೋದು. ಹೊತ್ಕೊಂಡು ಹೋಗಿ ಅಂತಂದ್ರೆ 30-40ಕ್ಕೆ ಹೊತ್ಕೊಂಡು ಹೋಗ್ಬೇಕು. ಏಕ್ ಬಾರ್ ನಾನಾ ತೀನ್ ಬಾರ್ ಖಾನಾ, ಶಿವಜಿ ಕಾ ಧ್ಯಾನ್ ನಾ ಕರ್ನಾ ನಾ ಭೂಲ್ನಾ. ನಾ ಕರ್ನಾ ಧ್ಯಾನ್ ನಾ ಕರ್ನಾ, ದೇವ್ರ ಧ್ಯಾನ ಮಾಡಬಾರ್ದು ಆ ವಿಷಯ ಮರ್ತು ಹೋಗ್ಬೇಡ ಅಂತ. ಅಂದ್ರೆ ದೇವ್ರ ಧ್ಯಾನ ಮಾಡ್ಲೇಬಾರ್ದು ಅಂತ ಅರ್ಥ. ವ್ಯಾಧಿ ಬಾರದೇ ಕಾಯ್ಬೇಕು ಅಂತಂದ್ರೆ, ವ್ಯಾಧಿಗಳು ಬರಬಾರದು ಅಂತಂದ್ರೆ, ಒಂದು ದಿವ್ಯ ಸೂತ್ರ ಏನು ಅಂತಂದ್ರೆ ಮೆಡಿಟೇಷನ್. ಧ್ಯಾನದಲ್ಲಿ ಏಕಾಗ್ರತೆ ಬರುತ್ತೆ, ಅಂಗಾಂಗಗಳೆಲ್ಲ ಸ್ವಸ್ಥವಾಗಿರ್ತವೆ, ಟೆನ್ಷನ್ ಕಡಿಮೆ ಆಗುತ್ತೆ, ರೋಗಗಳು ನಿಯಂತ್ರಣದಲ್ಲಿರ್ತವೆ. ಇದನ್ನ ಕಲಿಬೇಕು. ಇನ್ನು ಮಾನ ಅಭಿಮಾನ, ಅಭಿಮಾನ ವಿದ್ಯೆ ವ್ಯಾಧ ಅಭಿಮಾನಗ್ರಸ್ತಂ. ಅಭಿಮಾನ ಅಂದ್ರೆ ಏನು? ಮಾನ ಅಭಿಮಾನ ಜಂಟಿ ಪದಗಳಿವು. ಮಾನ ಅಂದ್ರೆ ಗೌರವ, ಆತ್ಮ ಪ್ರತಿಷ್ಠೆ ಅಂತ. ಅಭಿಮಾನಕ್ಕೆ ಆಯಾ ಸಂದರ್ಭಗಳಲ್ಲಿ ಆಯಾ ಅರ್ಥವನ್ನು ಸೂಚಿಸುತ್ತಾರೆ. ಪ್ರೀತಿ ಅನ್ನಬಹುದು, ಗರ್ವ ಅನ್ನಬಹುದು, ಅಹಂಕಾರ ಅನ್ನಬಹುದು, ಮದ ಅನ್ನಬಹುದು. ನಾನಂದ್ರೆ ಅವ್ರಿಗೆ ತುಂಬಾ ಅಭಿಮಾನ ಅಂತಿರ್ತೇವೆ, ಅಂದ್ರೆ ಪ್ರೀತಿ ಅಂತ ಅರ್ಥ. ದುರ್ಯೋಧನ ಒಂದು ಸಂದರ್ಭದಲ್ಲಿ ಮಯಸಭೆಯಲ್ಲಿ ಕೆಳಗೆ ಬಿದ್ದ, ಪಾಂಡವರ ಪತ್ನಿ ನೋಡಿ ನಕ್ಕಿದ್ಲು, ಅವನ ಅಭಿಮಾನಕ್ಕೆ ಧಕ್ಕೆ ಬಂತು. ಹೆಣ್ಣು ನನ್ನನ್ನು ನೋಡಿ ನಕ್ಕಿದ್ಲು, ನನ್ನ ಅಭಿಮಾನಕ್ಕೆ ಧಕ್ಕೆ ಬಂತು, ನನ್ನ ಆತ್ಮಾಭಿಮಾನಕ್ಕೆ ಧಕ್ಕೆ ಬಂತು. ಸಿಡಿದೆದ್ದ ಅಲ್ಲಿ, ಅಲ್ಲಿ ಅಭಿಮಾನ ಇದೆ, ಅಲ್ಲಿ ಗರ್ವ ಇದೆ. ಅಲ್ಲಿ ಅಹಂಕಾರವನ್ನು ಸೂಚಿಸುತ್ತದೆ ಈ ಶಬ್ದ. ನಾನು ಹಿಂದೆ ಪೂರ್ವಾಶ್ರಮದಲ್ಲಿ ಲೆಕ್ಚರರ ಕೆಲಸ ಮಾಡುವಾಗ ಒಂದು ಕ್ಲಾಸ್ನಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೆ. ಲಾಸ್ಟ್ ಬೆಂಚ್ನಲ್ಲಿ ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನ ಹತ್ರ ಮಾತಾಡ್ತಾ ಇದ್ದ. ಒಂದು ಸಾರಿ ನೋಡಿದೆ, ಎರಡು ಸಾರಿ, ಮೂರು ಸಾರಿ. ದೊಡ್ಡ ಹಣವಂತರ ಮಗ, ಸ್ವಲ್ಪ ಸನ್ನೆ ಮಾಡಿ ನೀನು ಬಂದು ಫ್ರಂಟ್ ಡೆಸ್ಕ್ನಲ್ಲಿ ಕುಂದ್ರು ಅಂತ. ಅವನಲ್ಲಿ ಅಲ್ಲಿಂದ ಎದ್ದು ಬಂದು ಫ್ರಂಟ್ ಡೆಸ್ಕ್ನಲ್ಲಿ ಕೂತ. ಪಾಠ ಮುಂದುವರಿಸಿದೆ, ಬೆಲ್ ಹಿಡಿದ್ರು, ಎಲ್ಲ ಸ್ಟೂಡೆಂಟ್ಸ್ ಹೋದರು. ನಾನು ಹೋಗಲು ಸಿದ್ಧನಾದೆ. ಆ ಹುಡುಗ ಅವನ ಸ್ನೇಹಿತ ಹೋಗಲಿಲ್ಲ, ಹಾಗೆ ಕುಂತಿದ್ರು. ಯಾಕಪ್ಪ ಬೆಲ್ ಆಯ್ತಲ್ಲ, ಹೊರಡಿಲ್ಲ ನೀನು ಅಂದು ಸುಮ್ಮನೆ ನೋಡಿದೆ. ಹೀಗೆ ನಾನು ಹಿಂದಿನ ಸೀಟ್ನಿಂದ ಕರೆಸಿ ಮುಂದಿನ ಸೀಟ್ ಕುಂದಿರಿಸಿದಿಲ್ಲ, ನಿನಗೇನಾದರೂ ನೋವಾಯ್ತಾ ಅಂತ ಕೇಳಿದೆ ನಾನು. ಹೌದು ಅಂದು. ಏನಾಯ್ತು ನಿನಗೆ? ನನಗೆ ಇನ್ಸಲ್ಟ್ ಆಯ್ತು ಸರ್ ಅಂದ. ಅವನಿಗೆ ಏನೋ ಹೇಳಿಲ್ಲ, ನಿನ್ಗೆ ಗಲಾಟೆ ಮಾಡ್ತಾ ಇದ್ದೀ, ಮಾತನಾಡ್ತಾ ಇದ್ದೀ ಅನ್ಲಿಲ್ಲ, ಸುಮ್ಮನೆ ಬಂದು ಮುಂದೆ ಕುಂದರು ಅಂದೆ. ತೊಂದರೆ ಕೊಡಬಾರ್ದು ಅವನಿಗೆ ಅಂತ ಹೇಳಿ. ಅಷ್ಟಕ್ಕೆ ಅವನ ಅಭಿಮಾನ ಕೆಟ್ಟಂತೆ, ಧಕ್ಕೆ ಬಂತು ನನಗೆ, ಅವಮಾನ ಆಯ್ತು, ಇನ್ಸಲ್ಟ್ ಆಯ್ತು ಅಂತಂದ. ಹಾಗೋ ಹೀಗೆ ನಿನ್ ಮನಸ್ಸು ಕೆಟ್ಟಿದೆಯಲ್ಲ, ನಿನ್ನ ಅಭಿಮಾನಕ್ಕೆ ಧಕ್ಕೆ ಬಂದಿದೆಯಲ್ಲ, ನೋಡಿ ಇವತ್ತಿನಿಂದ 15 ದಿನ ನನ್ನ ಕ್ಲಾಸಿಗೆ ಬರಬೇಡ ನೀನು. ದಿಸ್ ಈಸ್ ಪನಿಷ್ಮೆಂಟ್. ಏನಿದೆ? ಹಣದ ಸೊಕ್ಕು. ನಮ್ಮ ತಂದೆ ತಾಯಿ ಹಣವಂತರು. ಐ ಆಮ್ ಸಮಥಿಂಗ್. ನನ್ನ ಯಾರು ಕೆಣಕಬಾರದು, ನನ್ನ ಯಾರು ಏನನ್ನಬಾರದು. ಇದೊಂದು ಆಶ್ರಮ, ಇಲ್ಲಿ ನಾವೇನು ಮಾಡಬೇಕು? ಸೇವೆ ಮಾಡಬೇಕು, ಧ್ಯಾನ ಮಾಡಬೇಕು. ಯಾರು ಮಾಡ್ತಾರೆ ಸೇವೆ? ಸೇವೆಯ ಘನತೆ, ವಿಶಿಷ್ಟತೆ ಯಾರಿಗಾದ್ರೂ ಗೊತ್ತಾ? ಆಗಾಗ್ಗೆ ಕಂಪ್ಲೇಂಟ್ ಮಾಡ್ತಾರೆ, ಇಲ್ಲಿ ಕಸ ಗುಡಿಸೋರಿಲ್ಲ ಇಲ್ಲಿ ಆಶ್ರಮದಲ್ಲಿ ಅಂತ. ನಾನು ದೇಶದಲ್ಲಿ ಅನೇಕ ಆಶ್ರಮಗಳು ನೋಡಿದ್ದೇನೆ. ಕೆಲವು ಆಶ್ರಮಗಳಲ್ಲಿ ವಿದೇಶದಿಂದ ಬಂದಿರತಕ್ಕಂಥ ದೊಡ್ಡ ದೊಡ್ಡ ಕೋಟಾಧೀಶ್ವರರು ಬಂದು ಕಸ ಗುಡಿಸ್ತಾರೆ. ಅವ್ರ ಮನೆಯಲ್ಲಿ ಎಂದೆಂದೂ ಮಾಡದೇ ಇರತಕ್ಕಂಥವ್ರು ಕೆಲಸ ಮಾಡ್ತಾರೆ. ನಾನು ಎಷ್ಟೋ ಜನ ವಿಚಾರಿಸಿದ್ದೇನೆ ಅಂತಂದ್ರೆ, ಈ ಭಾಗ್ಯ ಎಲ್ಲಿ ಸಿಗಬೇಕು ನಮಗೆ? ನಮ್ಮ ಜೀವನದಲ್ಲಿ ಇದೊಂದು ಸೌಭಾಗ್ಯ ನಮಗೆ. ಸೇವೆಯ ಘನತೆ ಗೌರವ ನಿಮಗೂ ಗೊತ್ತಿಲ್ಲ, ಯಾಕೆ ಅಭಿಮಾನಕ್ಕೆ ಧಕ್ಕೆ ಬರುತ್ತೆ. ನಾನು ಕಸ ಗುಡಿಸ್ಬೇಕಾ? ನಮ್ಮ ಮನೆಯಲ್ಲಿ 20 ಆಳಿದ್ದಾರೆ ನನಗೆ, ನಮ್ಮ ಮನೆಯಲ್ಲಿ 20 ಜನ ಸೇವೆ ಮಾಡೋರು ಇದ್ದಾರೆ. ಅಂಥವನು ನಾನು ಅಲ್ಲಿ ಮಾಡಿಸ್ತೀನಿ ಅಂತವ್ ನಾನು ಇಲ್ಲಿ ಬಂದು ಸೇವೆ ಮಾಡಬೇಕಾ? ಇನ್ಸಲ್ಟ್ ಇದು. ಮತ್ತೆ ಆಶ್ರಮಗಳಲ್ಲಿ ಆ ದೊಡ್ಡ ದೊಡ್ಡವ್ರು ಮಾಡ್ತಾ ಇದ್ದಾರೆ, ಅವ್ರಿಗೆ ಆಳಿಲ್ವಾ? ಕೋಟಿಗಟ್ಟಲೆ ಹಣ ಇದೆ. ಈ ದೇಶಕ್ಕೆ ಬಂದು ಈ ದೇಶದ ಆಶ್ರಮಗಳಲ್ಲಿ ಕ್ಯಾಂಟೀನ್ನಲ್ಲಿ ಸೇವೆ ಮಾಡ್ತಾರೆ, ಸರ್ವ್ ಮಾಡಕ್ ಹೋಗ್ತಾರೆ, ಬಡ್ಸಕ್ ಹೋಗ್ತಾರೆ, ಪಾತ್ರಗಳು ತಿಕ್ತಾರೆ ಅಲ್ಲಿ. ದೊಡ್ಡ ದೊಡ್ಡವರು, ದೊಡ್ಡ ದೊಡ್ಡ ಡಾಕ್ಟರ್ಸ್ ಅವರು, ಇಂಜಿನಿಯರ್ಸ್, ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಕ್ಕಂಥವ್ರು ಬಂದು ಈ ಭಾಗ್ಯ ನನಗೆ ಯಾವಾಗ ಸಿಗಬೇಕು ಅಂತೇಳಿ ಸೇವೆ ಮಾಡಿದ್ರೆ ಇಲ್ಲಿ ಬಲವಂತ ಮಾಡಬೇಕು. ಸೇವೆ ಮಾಡಿ 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 ಪೂಜಾರಿ ಅನೌನ್ಸ್ ಮಾಡಬೇಕು. ಬೆಳಗ್ಗೆ ಭಜನೆ ಆದ ತಕ್ಷಣ 5000 ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ನಡೆಯುವ ಸಂದರ್ಭದಲ್ಲಿ ಪ್ರತಿ ದಿವಸ ಯುದ್ಧ ಮುಗಿದ ನಂತರ ಕೃಷ್ಣ ತನ್ನ ರಥವನ್ನು ಮತ್ತೆ ಕುದುರೆಗಳನ್ನು ಕೈಯಿಂದ ತೊಳೆದು ಸ್ವಚ್ಛ ಮಾಡ್ತಾ ಇದ್ದ. ಪ್ರಭು ಏನಿದೆ, ಏನ್ ಮಾಡೋದೇನು ಅಂತೇಳಿ ಧರ್ಮರಾಜ ಕೇಳಿದರೆ, ನಾನಿಲ್ಲಿ ಆಳು, ಅರ್ಜುನನ ಆಳು, ಇಲ್ಲಿ ಸೇವಕ, ನಾನು ಸಾರಥಿ, ನಾನು ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ, ಇದಕ್ಕೆ ಅಡ್ಡ ಬರಬೇಡ. ದೊಡ್ಡ ಯಜ್ಞ ಮಾಡ್ತಾನೆ ಯುದ್ಧದ ನಂತರ ಧರ್ಮರಾಜ. ಎಲ್ಲರಿಗೂ ಕೆಲಸಗಳು ಹಂಚುತ್ತಾ ಇದ್ದಾನೆ. ಭೀಮ, ನೀನು ಈ ಕೆಲಸದ ಇನ್ಚಾರ್ಜ್. ಅರ್ಜುನ, ನೀ ಇದು. ನಕುಲ, ಸಹದೇವ, ಎಲ್ಲರಿಗೂ ಹಂಚುತ್ತಾ ಇದ್ದಾನೆ ಕೆಲಸಗಳು. ಎಲ್ಲರಿಗೂ ಹಂಚಿ ಆಯ್ತು. ಕೃಷ್ಣ ಕೇಳ್ದ, ನನಗೂ ಏನಾದರೂ ಕೆಲಸ ಕೊಡು, ಯಾವುದಾದ್ರೂ ಕೆಲಸ. ಅಯ್ಯೋ ಪ್ರಭು, ನಿನ್ ದೇವರು, ನಮ್ಮ ಪಾಲಿಗೆ ದೇವರು ನೀವು, ನಿನಗೇನು ಕೆಲಸ ಕೊಡ್ತೀವಿ ನಾವು? ನೀನು ಸುಮ್ಮನೆ ಇದ್ರೆ ಸಾಕು, ಸುಮ್ಮನೆ ಕುಂದ್ರೆ ಎಲ್ಲ ಕೆಲಸಗಳಾಗ್ತವೆ. ಇಲ್ಲ ಇಲ್ಲ, ನಾನು ಕೈಲಾದಷ್ಟು ಕೆಲಸ ಮಾಡಬೇಕಿಲ್ಲಿ, ಮಹಾಯಜ್ಞ ನಡೀತಾ ಇದೆ, ನನಗೊಂದು ಅವಕಾಶ ಕೊಡಿ. ಅಂಥ ಕೆಲಸ ಯಾವುದೇ ಇಲ್ಲ, ಅಲ್ಲ ನಮ್ಮ ಕೆಲಸ ನಾನೇ ಆಯ್ಕೆ ಮಾಡ್ಕೊಳ್ತೀನಿ, ಅವಕಾಶ ಕೊಡು, ನನಗೆ ಡಿಸ್ಟರ್ಬ್ ಮಾಡಬೇಡಿ. ಯಾವ ಕೆಲಸ ಇಲ್ಲಲ್ಲ. ಆಗಲಿ ಪ್ರಭು, ನಿಮ್ಮಿಷ್ಟ. ಅಂದ್ರೆ ಕೃಷ್ಣ ಎಂಥ ಕೆಲಸ ಆಯ್ಕೆ ಮಾಡ್ಕೊಳ್ತಾನೆ. ಅಲ್ಲಿ ಅನ್ನ ಸಂತರ್ಪಣೆ ನಡೆಯೋ ಸಂದರ್ಭದಲ್ಲಿ ಊಟ ಎಲ್ಲ ಮಾಡಿದ ನಂತರ ಎಲೆಗಳನ್ನು ಎತ್ತ ತಿನ್ನಾನು ಅಂತಾನೆ. ದೇಶದಲ್ಲಿ ದೇವರಾತ, ಅವತಾರ ಪುರುಷ, ಕೋಟ್ಯಾಂತರ ಜನರು ದೇವರಂದ ಪೂಜೆ ಮಾಡ್ತಾರೆ ಆತನ. ಆತನ ಯಾವ ಕೆಲಸವನ್ನು ಆಯ್ಕೆ ಮಾಡಿಕೊಂಡ ನೋಡಿ. ಕಣ್ಣಲ್ಲಿ ನೀರು ತೆಗಿತಾನೆ ಧರ್ಮರಾಜ. ಸ್ವಾಮಿ, ಎಂಥ ಕೆಲಸ ಇದು? ಅಡ್ಡ ಬರಬೇಡ. ಕೆಲಸದಲ್ಲಿ ಸಣ್ಣದು ದೊಡ್ಡದಂಬದಿಲ್ಲ, ಸೇವೆ ಮಾಡಬೇಕು. ಶಿಷ್ಯರು ನನಗೆ ಪತ್ರಗಳು ಬರೀತಾರೆ, ತಮ್ಮ ಸೇವಕ ಅಂತ. ಸೇವೆ ಎಂಬುದೇ ಗೊತ್ತಿಲ್ಲ, ಸೇವಕ ಅಂತ ಬರೀತಾರೆ. ದಿವಸ 10 ಜನ ಇಲ್ಲಿ ಸೇವೆ ಮಾಡಿದ್ರೆ ಎಷ್ಟು ಸ್ವಚ್ಛವಾಗಿಡ್ಬೋದು ಆಶ್ರಮವನ್ನು, ನಿಮಗೆ ಬಿದ್ದಿಲ್ಲ. ಜ್ಯೋತಿಗಟ್ಟಿಗೆ ಹೋಗಿ ಬಲವಂತಾಗಿ ಹೋಗ್ತೀರಿ, ಬರ್ತೀರಿ, ನಮ್ಮ ಕೆಲಸ ಆಯ್ತು ಅಂತಂತೀರಿ, ಆ ತೂಕ ಮನೆಗೆ ಹೊತ್ತುಕೊಂಡು ಹೋಗ್ತೀರಿ, ನಿಮಗೆ ಆಶೀರ್ವಾದ ಆಗಲ್ಲ. ಅದು ನನಗೆ ಗೊತ್ತು, ನಿಮಗೆ ಆಶೀರ್ವಾದ ಆಗ್ತಾ ಇಲ್ಲ ಅಂತ. ನಿಮಗೆ ಗೊತ್ತಾಗ್ತಾ ಇಲ್ಲ. ಅದು ಗುರು ಸೇವ ಬಿನಾ ಸುಖ ಶಾಂತಿನ ಹೇ. ಸುಖ ಶಾಂತಿ ಬೇಕು ಅಂತಂದ್ರೆ ಸೇವೆ ಮಾಡಬೇಕು. ಎಷ್ಟೋ ಆಶ್ರಮಗಳಲ್ಲಿ ನೋಡಿದ ನಾನು, ಇಲ್ಲಿ ಯಾರು ದೊಡ್ಡವರಲ್ಲಿ ಇಲ್ಲಿ ಈ ಭಾವನೆ ಇಟ್ಕೊಂಡು ಒಳಗೆ ಕಾಲಿಡಬೇಕಿಲ್ಲಿ. ನಾನು ದೊಡ್ಡ ಹಣವಂತ, ನಾನು ದೊಡ್ಡ ಆಫೀಸರ್, ನಾನು ದೊಡ್ಡ ಕಾಂಟ್ರಾಕ್ಟರ್, ನಾನು ದೊಡ್ಡ ಪ್ರೊಫೆಸರ್, ಇಲ್ಲಿ ಕೆಲಸಕ್ಕೆ ಬರಲ್ಲ. ಇಲ್ಲಿ ಯಾವ ಭಾವನೆ ಇಟ್ಕೊಂಡು ಬರಬೇಕು? ಏನಾಗಿಂತ ಕಿರಿಯರಿಲ್ಲ, ಕಿರಿಯರಲ್ಲಿ ಅತಿ ಕಿರಿಯ ನಾನು, ಸಣ್ಣವನ್ ನಾನು, ಸೇವಕ ನಾನು. ಯಾರು ಹೇಳಿದ್ರೂ ಕೆಲಸ ಮಾಡಕ್ ಸಿದ್ಧನಾಗಿರ್ಬೇಕು. ಅವನೇ ಸಿದ್ಧ ಪುರುಷನಾಗ್ತಾನೆ. ಏನಾಗಿಂತ ಕಿರಿಯರಿಲ್ಲ. ಈ ಅಭಿಮಾನ ಅಂದ್ರೆ ಬೆಳ್ಕೊಂತ ಹೋದ್ರೆ ಏನಾಗತ್ತೆ? ಅಹಂಕಾರ ಬರುತ್ತೆ. ಇದೊಂದು ಮೇಜು, ಇಲ್ಲೊಂದು ಹೂ ತಂದು ಇಟ್ಟಿವಿ, ನಾನು ತಂದಿಟ್ಟೆ ಇಲ್ಲಿ. ಇಲ್ಲಿ ಮೇಜಿದೆ, ಹೂವಿದೆ, ನಾನಿದ್ದೆ. ಈ ಮೇಜು, ಈ ಹೂವು, ಈ ಮನುಷ್ಯ, ಮೂರು ಮಣ್ಣಿನ ವಸ್ತುಗಳೇ ಇವು. ಮಣ್ಣಿನಲ್ಲೇ ಬೆರೆತು ಹೋಗ್ತಾವೆ ಇವು. ಆದರೆ ಅಸ್ತಿತ್ವದಲ್ಲಿ ಇರುವವರೆಗೂ ಇವು ಬೇರೆ ಬೇರೆ. ಮೇಜೆ ಬೇರೆ, ಹೂವೆ ಬೇರೆ, ನಾನೇ ಬೇರೆ. ಇವುಗಳ ವಿಶಿಷ್ಟತೆ, ವೈವಿಧ್ಯತೆ ಬೇರೆ ಬೇರೆಯಾಗೇ ಇರುತ್ತೆ. ಮೇಜಿನಲ್ಲಿ ಇಲ್ಲದ್ದು ಹೂವಿನಲ್ಲಿದೆ, ಹೂವಿನಲ್ಲಿ ಇಲ್ಲದ್ದು ಮನುಷ್ಯನಲ್ಲಿದೆ. ಮೇಜಿನಲ್ಲಿ ಪ್ರಾಣಚೇತನವಿಲ್ಲ, ಹೂವಿನಲ್ಲಿ ಪ್ರಾಣಚೇತನವಿದೆ, ಆದರೆ ಇದರಲ್ಲಿ ನಾನು ಎಂಬ ಭಾವನೆ ಇಲ್ಲ. ಈ ಮನುಷ್ಯನಲ್ಲಿ ಪ್ರಾಣಚೇತನವಿದೆ, ನಾನು ನನ್ನದು ಎಂಬ ಭಾವನೆ ಇದೆ. ಈ ನಾನು ನನ್ನದು ಎಂಬ ಭಾವನೆ ಹೂವಿನಲ್ಲಿಲ್ಲ. ಹೂವಿನಲ್ಲಿರುವುದು ಪ್ರಾಣಚೇತನ, ಪ್ರಾಣಚೇತನ ಈ ವಸ್ತುವಿನಲ್ಲಿಲ್ಲ, ಮೇಜಿನಲ್ಲಿಲ್ಲ. ಇದ್ರೂ ಗೌಣವಾಗಿದೆ. ಹೂವು ಅರಳುತ್ತದೆ, ಸುಗಂಧವನ್ನು ಸೂಸುತ್ತದೆ, ಆದರೆ ನಾನು ಸುಗಂಧವನ್ನು ಹರಡುತ್ತಿದ್ದೇನೆ ಎಂಬ ಭಾವನೆ ಇದಿಲ್ಲ. ನನ್ನಿಂದ ಸುಗಂಧ ಹರಡುತ್ತಿದೆ ಎಂಬ ಭಾವನೆ ಈ ಹೂವಿನಲ್ಲಿಲ್ಲ. ಸಂತ ಮಹಂತರಿಗೆ ನಾವು ಹೂವಿನ ಹಾರ ಹಾಕಿದ್ರೂ ಇದಕ್ಕೆ ಸಂತೋಷವಿಲ್ಲ. ಒಬ್ಬ ಕಳ್ಳನಿಗೆ ಇದರ ಹಾರ ಹಾಕಿದ್ರೂ ಇದಕ್ಕೆ ದುಃಖವಿಲ್ಲ. ಯಾಕೆ? ನಾನು ಎಂಬ ಭಾವನೆ ಇದರಲ್ಲಿಲ್ಲ. ಆದರೆ ಮಾನವನಲ್ಲಿ ನಾನು ನನ್ನದು ಎಂಬ ಭಾವನೆ ಇದೆ. ನಾನು ಎಂಬುದು ನನ್ನಲ್ಲಿರುತ್ತೆ, ನನ್ನದು ಎಂಬುದು ಹೊರಗಿನ ಜಗತ್ತಿನಲ್ಲಿರುತ್ತೆ. ಇದೇ ಮೇಜಿಗೆ ಒಂದು ಬಂಗಾರದ ಚೈನ್ ಹಾಕಿದ್ರೆ ಇದಕ್ಕೆ ಸಂತೋಷವಿಲ್ಲ. ಅಂತದೇ ಬಂಗಾರದ ಚೈನ್ ನನಗೆ ಬಹುಮಾನವಾಗಿ ಕೊಟ್ಟು ಕೊರಳಲ್ಲಿ ಹಾಕಿದರೆ ನಾನು ಸಿರುವಂತ ಅಂತ ಬೀಗ್ತೀನಿ. ಬಂಗಾರದ ಹಾರ, ಬಂಗಾರದ ಚೈನ್ ನನ್ನ ಕೊರಳಲ್ಲಿದೆ, ನನ್ನ ಹಾರ ಇದು, ಈ ಭಾವನೆ ಮೇಜಿಗೆ ಬರಲ್ಲ. ಅದೇ ಗೋಲ್ಡ್ ಇಲ್ಲದೆ ರೋಲ್ಡ್ ಗೋಲ್ಡ್ ಹಾಕಿದರೆ ನಾನು ಬಡವ ಅಂತೇಳಿ ಬಾಗುತ್ತೇನೆ. ಬೀಗುವುದು ಇದೆ, ಬಾಗುವುದು ಇದೆ ಮನುಷ್ಯನಿಗೆ. ಈ ಮೇಜಿಗೆ ಇಲ್ಲದು ಬೇಕು ಬೇಡ, ನಾನು ನನ್ನದು, ಸುಖ ದುಃಖ ಇವೆಲ್ಲ ಮನುಷ್ಯನ ಹೃದಯದಲ್ಲಿವೆ. ನಾನು ಎಂಬ ಅಹಂಭಾವ ಮನುಷ್ಯನಲ್ಲಿ ಬೆಳೀತಾನೇ ಇರುತ್ತೆ. ನಾನು ನನ್ನದು ಎಂಬುದು ಯಾರಾದರೂ ಮನುಷ್ಯನ ತಲೆಗೆ ಸ್ವಲ್ಪ ಕೂದಲು ಮುಟ್ಟಿದರೂ ನನ್ನ ಕೂದಲು ಮುಟ್ಟಿದೆ ಅಂತೇಳಿ ಸಿಟ್ಟಾಗ್ತಾನೆ, ನನ್ನ ತಲೆಗೆ ಏಟು ಹೊಡೆದೆ ಅಂತೇಳಿ ಸಿಟ್ಟಾಗ್ತಾನೆ, ಜಗಳ ಕಾಯ್ತಾನೆ, ಅವನು ಕೋರ್ಟು ಕಚೇರಿಗೆ ಹೋಗ್ತಾನೆ. ಅದೇ ಕ್ಷೌರಿಕ ಬಾರ್ಬರ್ ಕೂದಲು ಕತ್ತರಿಸಿ ಹಾಕಿದ್ರೆ ನಂದು ಅಂಬದಲ್ಲ, ಅವಾಗ ಅದೇ ಕೂದಲೇ ಕೆಳಗೆ ಬಿದ್ದಿರುತ್ತೆ, ನನ್ನದಲ್ಲ ಎಸೆದು ಬಿಡು ಅಂತ. ನಾನು ರೂಪವಂತ, ನಾನು ಸಿರಿವಂತ, ನಾನು ವಿದ್ಯಾವಂತ, ನಾನು ಶೀಲವಂತ ಎಂಬ ನಾನು ನಾನು ಎಂಬ ಅಭಿಮಾನದ ಭಾವನೆಗಳು ಹೃದಯದಲ್ಲಿ ಸೇರಿಕೊಂಡು ಮನುಷ್ಯನನ್ನು ರಾಕ್ಷಸನ್ನಾಗಿ ಮಾರ್ಪಡಿಸುತ್ತವೆ. ಇದಕ್ಕೆ ಮದ 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 ಅಹಂಕಾರ ಇದು ಹೋಗಬೇಕು. ಚಾವಕ ಮುನುಪೇ ಚನಿಪೋಕುನ್ನ ಸದ್ಗತಿ ದುರ್ಲಭ ಮುಂದನ್ನ. ಚಾವಕ ಮುನುಪೇ ಚನಿಪೋವಲ್ಲ, ಏನ್ ಚನಿಪೋವಲ್ಲ, ನೀನು ಅನೇ ಅಹಂಕಾರಂ ಚನಿಪೋವಲ್ಲ. ನೀನು ಅನೇ ಅಹಂಕಾರಂ ಸಚ್ಚಿನ ತರ್ವಾತ ನೀವು ಸಸ್ತೇ ಸದ್ಗತಿ ಒಂದೇ ಅಂಟಾಡು. ಅದು ಅಟ್ಲೇ ಹೃದಯಂಲೋ ಪೆಟ್ಟುಕೊಂಡು ನೀವು ಸಸ್ತೇ ದುರ್ಗತಿ ನೀಕು. ಚಾವಕ ಮುನುಪೇ ಚನಿಪೋವಲ್ಲಂಟೇ ಏಮನ್ನ ತಾಗಿ ಚನಿಪೋಯೋದು ಕಾದು. ಚಾವಕ ಮುನುಪೇ ಚನಿಪೋಯಮನ್ನಾಡು, ಎಂತ ಬಾಗಿ ಚೆಪ್ಪನಾಡು ಸ್ವಾಮಿ, ಎನ್ನಿ ಕಷ್ಟಾಲು ಉಂಡಪ್ಪ, ಏಮನ್ ತಾಗದೆ ಅಪ್ಪ ಕ್ಲೀನ್. ಚಾವು ಅಂತೇ ಅಹಂಕಾರಂ, ಅಹಂಕಾರಂ ಚಾವಲ್ಲ, ನಾನು ಎಂಬ ಅಹಂಕಾರ ಸಾಯ್ಬೇಕು, ಸಾಯಿಸ್ಬೇಕು. ಐ ಆಮ್ ನಥಿಂಗ್, ಐ ಆಮ್ ಸಮಥಿಂಗ್ ಅಂತಂದ್ರೆ ಬಂತು, ಪ್ರಾರಂಭವಾಯಿತು. ಐ ಆಮ್ ನಥಿಂಗ್, ಗಾಡ್ ಇಸ್ ದಿ ಓನ್ಲಿ ಎಂಟಿಟಿ, ರಿಯಲ್ ಎಂಟಿಟಿ. ಮಿಸ್ಟರ್ ಸೋ ಅಂಡ್ ಸೋ ಇಸ್ ಎ ಫಾಲ್ಸ್ ನಾನ್ ಎಂಟಿಟಿ. ದೇವರೊಬ್ಬನೇ ಸತ್ಯ, ನಾವೆಲ್ಲರೂ ಮಿಥ್ಯ. ಈ ಸತ್ಯವನ್ನು ತಿಳ್ಕೋಬೇಕು. ಎಕ್ಕುವ ಕುಲಮಂದು ನೇಜನಿಂಚಿತಿ ನಾದು ಕುಲಮೆಕ್ಕುವನುಟಯು ಕುಲಮದಂಬು. ಸಕಲ ನೈಷ್ಠಿಕಾಚಾರ ಸಂಪನ್ನುಡನು ನೇನು ಶ್ರೇಷ್ಠುಡನನುಟಯು ಶೀಲಮದಂಬು. ದ್ರವ್ಯಂಬು ನಾವದ್ದ ದಂಡಿಗಾಯುನ್ನದಿ ಅನಿಗರ್ವ ಪಡುಟಯು ಧನಮದಂ. ಧರನು ನಾವಂಟಿ ಸುಂದರುಡು ಏಡನು ಮಿಕ್ಕಿ ರೂಢಿಗಾ ತಿರುಗುಟ ರೂಪಮದಂ. ಮದಮುಲನ್ನಿಯು ನೀ ದೇಹ ಮಂದು ಬಿಡಿಸಿ ಭಕ್ತಿ ನೀ ಮೀದ ಗರವಾಡು ಮುಕ್ತುಡಗುನ್. ಬಲವಂತುಡ ವಯಸ್ಸುಗಲವಾಡ ವೈರುಲಂ ವದಿಯಂತು ನಲುಟ ಯೌವನ ಮದಂ. ಶಕಲ ಶಾಸ್ತ್ರಂಗುಲು ಚದಿವಿ ಬಚಿಂಚಿನ ಶ್ರೇಷ್ಠುಡನನುಟಯು ವಿದ್ಯಾಮದಂ. ಅಖಿಲ ದೇಶಾಧಿಪತ್ಯಮು ನಾಕುಗಲದನಿ ರಂಜಿಲ್ಲುಚುಂಡುಟ ರಾಜ್ಯಮದಂ. ಸ್ನಾನ ಸಂಧ್ಯಾದ್ಯನುಷ್ಠಾನಂದನೇನದಿ ಮದಿ ನುಬ್ಬುಟಯು ತಪೋ ಮದಮು ಸುಮ್ಮಿ. ಅಷ್ಟ ಮದಮುಲ ನಣಚಿನ ನಿಷ್ಠಪುರುಡು ಪುಣ್ಯ ಪುರುಷುಂಡು ವೈಕುಂಠ ಪುರಮುಡು. ರಮ್ಯ ಗುಣಧಾಮ ಭದ್ರಾದ್ರಿ ರಾಮ ಸತ್ಯಕಾಮ ಕರುಣಾಲಲಾಮ ಲೋಕಾಭಿರಾಮ. ಅಷ್ಟ ಮದಗಳಿವು. ಒಂದು ಕುಲಮದ, ಶೀಲಮದ, ಧನಮದ, ರೂಪಮದ, ಯೌವನ ಮದ, ವಿದ್ಯಾಮದ, ರಾಜ್ಯಮದ, ತಪೋಮದ. ಯಾವುದೋ ಒಂದು ಮದ ನಮ್ಮಲ್ಲಿ ಸೇರ್ಕೊಂಡಿದೆ, ಕಾಡ್ತಾ ಇದೆ. ಅದಕ್ಕೆ ಗುರುಗಳು ಹೇಳ್ತಾರೆ, ಏನುಗುಲನು ಚಂಪಿನವಾರು ಚಂದಮಾಮ ಗುರುನಿ ಎರುಕಲೋನ ಮುನಿಗಿನಾರು. ಏನುಗುಲಂಟೇ ಏಮಿ, ಹೋಯ್ ಏನುಗುಲು ಸಂಪ್ಯಾರು, ಗುಲೆ ಚೆಪ್ಪಿನಡಪ್ಪ ಸ್ವಾಮಿ ಅಂತ ಚಂದ ಏಸ್ಕೊನಿ ఒక 50 వేలు తీసిపోయి జూలో ఇచ్చి ఏడో సర్కస్ వాళ్ళకి ఇచ్చి దాన్ని కొని బాగా నరకండి. స్వామి ఏనుగులు చంపేసినాను మ్యామ్. ఏనుగులు అంటే ఈ అష్టమదాలు, దీన్ని చంపినవాడు గురుని ఎరుకలోన మునిగినాడు చందమ్మ. అష్టమదముల నడచిన నిష్టపరుడు పుణ్య పురుషుండు వైకుంఠపురమునుండు. ఈ నాను ఎంబ అహం నమ్మ జీవనద కేంద్రవాగిది. నమ్మ ఎల్లా కనసు కల్పనెగలు, బుద్ధి భావనెగలు, సిద్ధి సాధనెగలు, నోవు నలివుగలిగి ఈ నాను ఎంబ అహం భావవే మాతృభూమియాగిది. ಇದನ್ನು ತಿಳಿದುಕೊಂಡು ಇದು ಇಲ್ಲದ ಹಾಗೆ ಮಾಡಿಕೊಂಡ್ರೆ ಜೀಸಸ್ ಕ್ರೈಸ್ತ್ ಇಡೀ ಜಗತ್ತಿಗೆ ಹೆಸರಾಗೇನೆ. ಯಾಕಾಗೇನೆ ಎಲ್ಲಿ ಏರಿಸಿದ್ರ ತನ್ನ ಶಿಲುಬೆಯನ್ನು ಏರಿಸಿದ್ರು ಶಿಲುಬೆಯ ಮೇಲೆ. ಶಿಲುಬೆಯ ಅರ್ಥವೇನು? ಈ ಒಂದು ಹಿಂಗ್ ಬರ್ತತೆ, ಒಂದು ಅಡ್ಡ ಬರ್ತದೆ ನೋಡಿ. ಹಿಂಗಂಬದು ಇಂಗ್ಲಿಷ್ನಲ್ಲಿ ಐ ಅಂತಾರೆ, ನಾನು ನಾನು ನಾನು. ಅದನ್ನು ಅವನು ಹೊಡೆದಾಡ್ಬಿಟ್ಟನು. ಈ ಶಿಲುಬೆ ಐ ಎಂಬುದು ಹಿಂಗ್ ಬಂದತೆ, ಅದು ನನ್ನಲ್ಲಿಲ್ಲ ಅಂತ ಅಡ್ಡಾಕಿದ. ಜಗತ್ತಿನಲ್ಲಿ ಹೆಸರಾದ ಕ್ರೈಸ್ತೇ ಅಲ್ಲ ಯಾರೇ ಆಗಲಿ ಮಹಾತ್ಮರು ಆ ನಾನು ಎಂಬ ಭಾವನ್ನು ಅಳಿದು ಹೋಗಬೇಕು, ನಾಶವಾಗಬೇಕು, ಅದು ಇಲ್ಲದ ಹಾಗೆ ಮಾಡಿಕೊಳ್ಬೇಕು. ಅದು ಹೆಚ್ಚೆಚ್ಚಾಗಿ ಈ ದಿನಗಳಲ್ಲಿ ಕಾಣ್ತಾ ಇದೆ ನನಗೆ. ಹೆಚ್ಚೆಚ್ಚಾಗಿ ವಿನಯ ವಿಧೇಯತೆಗಳಿಲ್ಲ, ಭಕ್ತಿ ಪ್ರಪತ್ತಿಗಳಿಲ್ಲ. ಐ ಆಮ್ ಸಮಥಿಂಗ್, ಐ ಆಮ್ ಸಮಥಿಂಗ್, I know you are nothing, but you say that you are something. ಏನು ಇಲ್ಲ, ಏನೂ ಇಲ್ಲ. ನಾವು ಎಷ್ಟು ಬುದ್ಧಿವಂತರಾದ್ರೂ, ಎಷ್ಟು ತಪಶಕ್ತಿ ಸಂಪನ್ನರಾದ್ರೂ, ವಿ ಆರ್ ನಥಿಂಗ್. ನಾವು ಮೆರಿತೀವಿ, ನಾವು ಮೆರಿತಾ ಇದ್ದೀವಿ. ನಾನು ಸಾಧನೆ ಮಾಡೀನಿ, ನಾನು ನಾನು ಬುದ್ಧಿವಂತ ವಿದ್ಯಾವಂತ, ನಾನು ಉನ್ನತ ಕುಲ ಸಂಜಾತನಾಗಿದ್ದೇನೆ, ನನ್ನ ಸಮಾನ ಯಾರಿಲ್ಲ, ಯಾರಿಲ್ಲ, ಏನೂ ಇಲ್ಲ. ಜಗತ್ತಿಗೆ ಲಕ್ಷಾಂತರ ವರ್ಷಗಳಿಂದ ಎಷ್ಟೋ ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಾನು ಒಬ್ಬರು ಯಾರು ಇಲ್ಲಿ ಉಳಿದಿಲ್ಲ. ಇಲ್ಲಿ ಮೊದಲು ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಎಲ್ಲರೂ ಹೊಗಳ್ತಾ ಇದ್ರು. ಇವತ್ತು ಹೊಗಳ್ತಾರ? ಆಮೇಲೆ ಪ್ರಧಾನಮಂತ್ರಿಗಳು ಬಂದ್ರು, ಅವ್ರನ್ನ ಹೊಗಳಕ್ಕೆ ಶುರುವಾದ್ರು. ಈಗ ಇರೋರ್ನ ಹೊಗಳ್ತಾ ಇದ್ದೀವಿ, ಮುಂದೆ ಬರೋರ್ನ ಹೊಗಳ್ತಾ ಇದ್ದೀವಿ, ಹೊಗಳ್ತು. ಹಿಂದಲವ್ರನ್ನ ಮರಿತಾ ಇದ್ದೀವಿ, ಮುಂದೆ ಆಗ ಇರೋರ್ನ ಮಾತ್ರ ನೆನೆಸ್ತೀವಿ. ಮುಂದೆ ಅವರೂ ಹೊರಟೋಗ್ತಾರೆ, ಮುಂದೆ ಯಾರ್ಯಾರೋ ಬರ್ತಾರೆ. ಶ್ರೇಷ್ಠ ನಟ ಒಬ್ಬನಬ್ಬಬ್ಬಬ್ಬ, ಏನ್ ಚೆನ್ನಾಗಿ ನಟನೆ ಮಾಡ್ತಾನೆ, ಇವತ್ತು ಯಾರು ನೆನೆಸ್ತಾರೆ? ಇನ್ನೂ ಕೆಲವರು ಬರ್ತಾರೆ, ಅವ್ರು ನೆನೆಸ್ತಾರೆ. ಇನ್ನೂ ಕೆಲವು ದಿನ ಹೋದ್ಮೇಲೆ ಇವನ್ನ ಮರೀತಾರೆ, ಅವ್ರನ್ನ ನೆನೆಸ್ತಾರೆ. ಯಾರ್ದು ಶಾಶ್ವತವಲ್ಲ. ಎಂಥ ಕೋಟಾಧೀಶ್ವರಿದ್ರು ಆ ಕಾಲಕ್ಕೆ ಮಾತ್ರ ಮನ್ನಣೆ, ಗೌರವ, ಮರ್ಯಾದೆ, ಅದಾದ್ಮೇಲೆ ಮುಗಿತವರ್ದು. ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಎಷ್ಟೋ ಜಗದ್ಗುರುಗಳು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಾನು ನಾನು ನಾನು, ನನ್ನ ಆಶ್ರಮ ಭವ್ಯವಾಗಿದೆ, ದಿವ್ಯವಾಗಿದೆ, ನವ್ಯವಾಗಿದೆ, ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಕಟ್ಸಿದ್ದೇನೆ. ಕಾಲ ಗರ್ಭದಲ್ಲಿ ಎಲ್ಲ ಕಲ್ತೋಗ್ಬಿಡ್ತಿ, ಯಾವುದು ಶಾಶ್ವತವಲ್ಲ. ಶ್ರೀಕೃಷ್ಣನ ಆಳಿದ ದೇಶವೇ ನೀರಿನಲ್ಲಿ ಮುಳುಗೋಯ್ತಂತೆ. ದ್ವಾರಕ್ಕೆ ನೀರಿನಲ್ಲೇ ಮುಳುಗೋಯ್ತಂತೆ. ಇತ್ತೀಚಿನ ವರದಿಗಳಲ್ಲಿ ತಿಳಿಸ್ತಾ ಇದ್ದಾವೆ, ನೀರಿನಲ್ಲಿದೆ, ಮೇಲಕ್ಕೆ ತೆಗಿತಾ ಇದ್ದಾರೆ ಅಂತೇಳಿ. ಅಲ್ಲಿ ಗುಜರಾತ್ನಲ್ಲಿ ಅಲ್ಲಿ ಇಲ್ಲಿ ಕಾಣ್ತಾ ಇದೆ ದ್ವಾರಕೆ ಅಂತೇಳಿ. ಅಂತ ಪರಮಾತ್ಮ ಆಳಿದ ದೇಶವೇ ಮುಳುಗೋಯ್ತು. ಭೂಕಂಪಗಳು, ಬಿರುಗಾಳಿ, ಮಳೆ ಇತ್ಯಾದಿಗಳು ಬಂದು ಎಲ್ಲ ಭಸ್ಮವಾಗುತ್ತೆ, ಭಸ್ಮವಾಗುತ್ತೆ, ಇರಲ್ಲ. ಆದ್ದರಿಂದ ಅಹಂಕಾರ ಬೇಡ. ಯಾವ ಸ್ಥಾನದಲ್ಲಿ ಇದ್ದರೂ ಅಹಂಕಾರ ಬೇಡ. ನಾನು ನನ್ನದೆಂಬುದು ಕಳೆದುಕೊಳ್ಳಿ. ಎಷ್ಟೇ ಬುದ್ಧಿವಂತ ಆದ್ರೂ ಐ ಆಮ್ ನಥಿಂಗ್. ಏನೋ ದೇವರ ಕೃಪೆ, ದೊಡ್ಡವರ ಆಶೀರ್ವಾದ ಇಷ್ಟು ಮಾತ್ರ ನಡೀತಾ ಇದೆ, ನಂದೇನಿಲ್ಲ. ಈ ಭಾವನೆ ಹೆಚ್ಚು ಹೆಚ್ಚು ಬೆಳೆಸ್ಕೊಂಡಂಗೆಲ್ಲ ಮನಸ್ಸಿಗೊಂದು ನೆಮ್ಮದಿ, ಮನಸ್ಸಿಗೊಂದು ಆನಂದ, ಮನಸ್ಸಿಗೊಂದು ಸಂತೋಷ. ಜೈನ ಶಾಸ್ತ್ರದಲ್ಲಿ ಒಂದು ಕಥೆ ಬರುತ್ತೆ. ಹಿಂದೆ ಚಕ್ರವರ್ತಿಗಳು ಅವರು ಸತ್ತರೆ ಸ್ವರ್ಗಕ್ಕೆ ಹೋಗ್ತಿದ್ರಂತೆ. ಅಲ್ಲಿ ಒಂದು ಸುಮೇರು ಎಂಬ ಚಿನ್ನದ ಪರ್ವತ, ಅಲ್ಲಿ ಇವರು ತಮ್ಮ ಹೆಸರುಗಳನ್ನು ಕೆತ್ತನೆ ಮಾಡಬಹುದು ಶಾಶ್ವತವಾಗಿರಲಿ ಅಂತ. ಇದು ಚಕ್ರವರ್ತಿಗಳಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ರಂತೆ. ಚಕ್ರವರ್ತಿ ಅಂದ್ರೆ ಏನರ್ಥ? ಇಡೀ ದೇಶವನ್ನು ಜಯಿಸಿರ್ತಾನವನು. ಅವನು ಚಕ್ರ ಅಂದ್ರೆ ರಥದ ಚಕ್ರಗಳು ಆ ದೇಶದಲ್ಲಿ ಎಲ್ಲಾದರೂ ಅಡ್ಡಾಡಬಹುದು, ಸುತ್ತಬಹುದು. ಆದ್ದರಿಂದ ಚಕ್ರವರ್ತಿ ಅಂತ ಹೆಸರಿಟ್ರು. ಚಕ್ರ ಅಂದ್ರೆ ರಥದ ಚಕ್ರಗಳು ಅಂತ ಅರ್ಥ. ಅವನಿಗೆ ಅಡ್ಡಿ ಆತಂಕ ಇಲ್ಲ, ಇಲ್ಲ ಎಲ್ಲಾದ್ರೂ ಹೋಗ್ಬೋದು ಅವನು. ಇದೊಂದು ಅವಕಾಶವಿತ್ತು. ಅವನು ಸತ್ತರೆ ಸ್ವರ್ಗಕ್ಕೋಗಿ ಸುಮೇರು ಪರ್ವತದಲ್ಲಿ ಅವನ ಹೆಸರು ಶಾಶ್ವತವಾಗಿರುವಂತೆ ಕೆತ್ತನೆ ಮಾಡಬಹುದು. ಒಬ್ಬ ಚಕ್ರವರ್ತಿ ಆಲೋಚನೆ ಮಾಡಿದ, ನಾನು ಸತ್ತ ನಂತರ ನಾನು ಒಬ್ಬನೇ ಹೋಗ್ತೇನೆ, ನನ್ನ ಹೆಸರು ಕೆತ್ತನೆ ಮಾಡ್ತೇನೆ. ಇದರಿಂದ ಏನು ಬಂತು? ನಾನು ಕೆತ್ತನೆ ಮಾಡೋದು ಯಾರನ್ನು ನೋಡ್ಬೇಕಲ್ಲ, ನೋಡಿದ್ರೆ ಅವಾಗ ಐ ಆಮ್ ಸಮಥಿಂಗ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲೂ ಒಳಗೆ ಬಿಡ್ತಾರಂತ ಕೆತ್ತನೆ ಮಾಡ್ಬೇಕಂತ ಬರಬೇಕಂತ. ಯಾರು ನೋಡ್ತಾರೆ? ಅದ್ರಲ್ಲಿ ಏನ್ ಸಂತೋಷ ಇದೆ, ಏನ್ ಆನಂದ ಇದೆ ಅಂತೇಳಿ ದೀರ್ಘವಾಗಿ ಆಲೋಚನೆ ಮಾಡಿ ಮಂತ್ರಿಗಳನ್ನೆಲ್ಲ ಕರೆಸಿ ಆಲೋಚನೆ ಮಾಡಿದ. ಅವ್ರು ಯಾರು ಸಮಾಧಾನ ಹೇಳ್ತಾ ಇಲ್ಲ. ರಾಜನೇ ಒಂದು ಪರಿಷ್ಕಾರ ಹೇಳ್ದ, ಏನಿಲ್ಲ, ನನ್ನ ಹೆಂಡತಿ, ಮಂತ್ರಿಗಳು, ಸೈನ್ಯಾಧಿಪತಿ, ನನ್ನ ಆತ್ಮೀಯ ಸ್ನೇಹಿತರು, ದೊಡ್ಡ ದೊಡ್ಡ ಉದ್ಯೋಗಸ್ಥರೆಲ್ಲ ನೀವು ಆತ್ಮಹತ್ಯೆ ಮಾಡಿಕೊಳ್ಳಿ, ನಾನು ಸಾಯ್ತೇನೆ, ಎಲ್ಲರಲ್ಲಿ ಹೋಗೋಣ, ಅಲ್ಲಿ ಅಲ್ಲಿ ಒಳಗೆ ನಾನು ಕೆತ್ತನೆ ಮಾಡ್ತೀನಿ, ನೀವು ನೋಡ್ರಿ, ಅವಾಗ ಎಷ್ಟು ಆನಂದ ಆಗುತ್ತೆ ನನಗೆ. ನಿನ್ನ ರಾಜಾಜ್ಞೆ ಧಿಕ್ಕರಿಸುವ ಹಾಗಿಲ್ಲ, ಅವ್ರು ಇಷ್ಟ ಹೇಳ್ತಿದ್ರನೋ ಆಗ್ಲಿ ಸ್ವಾಮಿ ಅಂತಂದ್ರು. ಎಲ್ಲರೂ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು. ಎಲ್ಲರೂ ಸ್ವರ್ಗದ ಬಾಗಿಲ ಹತ್ರ ಬಂದು ನಿಂತರಲ್ಲಿ. ಚಕ್ರವರ್ತಿ ಬಂದು ಕೇಳ್ತಾ ಇದ್ದಾನೆ, ಎಲ್ಲರೂ ಒಳಗೆ ಹೋಗ್ತೀವಿ, ಯಾರಂದ್ರೆ ನಾನು ಚಕ್ರವರ್ತಿ. ಇಲ್ಲ ಸ್ವಾಮಿ, ತಮಗೆ ಮಾತ್ರ ಒಳಗೆ ಹೋಗಕ್ಕೆ ಅಪ್ಪಣೆ ಇದೆ, ಮಿಕ್ಕವ್ರಿಗೆ ಬಿಡಲ್ಲ. ಅವರು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ನನ್ನ ಪ್ರತಾಪ, ನನ್ನ ದೊಡ್ಡಸ್ತಿಗೆ ನೋಡ್ಬೇಕಂತಾನೆ ಬಂದಿದ್ದಾರೆ ಅಲ್ಲಿ, ಅವ್ರು ತ್ಯಾಗ ಮಾಡಿ ಬಂದಿದ್ದಾರೆ, ಎಲ್ಲರಿಗೂ ಒಳಗೆ ಬಿಡಬೇಕು. ಚಕ್ರವರ್ತಿಗಳೇ, ನಾನು ಶತಮಾನಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಚಕ್ರವರ್ತಿಗೆ ಮಾತ್ರ ಒಳಗೆ ಬಿಡಬೇಕು, ಯಾರಿಗೆ ಬಿಡಬಾರದು. ಒಂದು ಪಕ್ಷ ಬಿಟ್ಟರೆ ಒಳಗೆಲ್ಲರಿಗೂ ಬಹಳ ಪಾಶ್ಚಾತ್ತಾಪ ಪಡ್ತಾನೆ ಚಕ್ರವರ್ತಿ, ಬಹಳ ನೋವಾಗುತ್ತೆ ಆತಗೆ. ಆದ್ದರಿಂದ ಬಿಡಬೇಡಿ ಅಂತೇಳಿ ನಮ್ಮ ಹಿರಿಯರು ಅಧಿಕಾರಿಗಳು ನಿಯಮ ಇಟ್ಟಿದ್ದಾರೆ. ದಯವಿಟ್ಟು ಆ ಬೈಕ್ ಬಿಟ್ಟು ತಾವು ಮಾತ್ರ ಒಳಗೆ ಹೋಗಿ, ಆ ಕೆತ್ತನೆ ಮಾಡಕ್ಕೆ ಸಾಮಾನುಗಳೆಲ್ಲ ಸಿದ್ಧವಾಗಿಟ್ಟೀವಿ, ತೆಗೆದುಕೊಂಡು ಹೋಗ್ಬೋದು. ಬಹಳ ಬಲವಂತ ಮಾಡ್ತಾನೆ ಚಕ್ರವರ್ತಿ, ಎಲ್ಲರು ಕೇಳ್ಕೊಂತಾರೆ, ಬಿಡಲ್ಲ ಅಂತ. ಪಾಶ್ಚಾತ್ಯ ಪಡ್ತೀರಿ ಅಂತಂದ್ರೆ ಚಕ್ರವರ್ತಿ ಆಲೋಚನೆ ಮಾಡ್ತಾನೆ, ಇದರಲ್ಲಿ ಏನಿದೆಯೋ ಏನೋ, ಸರಿ ನೀವು ಎಲ್ಲಿರಿ, ನಾನು ಹೋಗಿ ಬರ್ತೀನಿ ಅಂತೇಳಿ ಆ ಸಾಮಾನುಗಳು ತಗೊಂಡು ಒಳಗೆ ಹೋಗ್ತಾನೆ. ಅಲ್ಲಿ ನೋಡ್ತಾನೆ, ಅದ್ಭುತವಾದ ಪರ್ವತ ಅದು, ಸುಮೇರು ಪರ್ವತ, ಅದರ ಮುಂದೆ ಹಿಮಾಲಯ ಪರ್ವತ ಚಿಕ್ಕ ಆಟದ ಗೊಂಬೆ ಇದ್ದಂಗೆ, ಅಷ್ಟು ದೊಡ್ಡದು. ಆಶ್ಚರ್ಯವಾಗುತ್ತೆ ಅವನಿಗೆ, ಇಲ್ಲಿವರೆಗೂ ನೋಡ್ತಾನೆ ಅಲ್ಲೆಲ್ಲ ಚಿನ್ನವೇ ಚಿನ್ನ, ಚಿನ್ನವೇ ಚಿನ್ನ, ಸುಮೇರು ಪರ್ವತ. ಇನ್ನು ಸ್ವಲ್ಪ ಹತ್ರಕ್ಕೆ ಹೋಗ್ತಾನೆ, ಹೆಸರು ಕೆತ್ತನೆ ಮಾಡಬೇಕು ಅಂತೇಳಿ. ಎಲ್ಲಿ ನೋಡಿದ್ರೂ ಹೆಸರುಗಳಿವೆ, ಸೂರಿ ಮನೆಯಷ್ಟು ಜಾಗವೂ ಇಲ್ಲ ಅಲ್ಲಿ ಹೆಸರು ಕೆತ್ತಲಿಕ್ಕೆ. ಹುಡುಕ್ತಾ ಇದ್ದಾನೆ ಸ್ಥಳವನ್ನು, ಎಲ್ಲ ಹೆಸರುಗಳಿವೆ. ಆ ಪರ್ವತದ ಉಸ್ತುವಾರಿ ನೋಡ್ಕೊಳ್ತಕ್ಕಂತ ಮನುಷ್ಯ ಬರ್ತಾನೆ. ಚಕ್ರವರ್ತಿಗಳ ಏನ್ ಹುಡುಕ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಸ್ಥಳವೇ ಇಲ್ಲಲ್ಲ, ಹೆಸರು ಎಲ್ಲಿ ಕೆತ್ತನೆ ಮಾಡಬೇಕು? ಯೋ ಚಕ್ರವರ್ತಿಗಳೇ, ನೀವೇ ಅಲ್ಲ, ಹಿಂದೆ ಎಷ್ಟೋ ಜನ ಚಕ್ರವರ್ತಿಗಳು ಬಂದಿದ್ದಾರೆ, ಅವ್ರಿಗೆ ಎಲ್ಲಿ ಸ್ಥಳವೇ ಸಿಕ್ಕಿಲ್ಲ. ಯಾಕೆ? ಇದಕ್ಕೆ ಮುಂಚೆ ಕೋಟಿಗಟ್ಟಲೆ ಚಕ್ರವರ್ತಿಗಳು ಸತ್ತಿದ್ದಾರೆ, ಇಲ್ಲಿ ಬಂದಿದ್ದಾರೆ, ಹೆಸರು ಕೆತ್ತನೆ ಮಾಡಿ ಹೋಗಿದ್ದಾರೆ. ಅವ್ರಿಗೆಲ್ಲ ಎಲ್ಲಿ ಸ್ಥಳ ಸಿಕ್ಕಿದೆ? ಯಾರಿಗೂ ಸಿಕ್ಕಿಲ್ಲ. ಮತ್ತೆ ಹೆಂಗ್ ಕೆತ್ತಿದ್ರು ಅವರು? ಏನಿಲ್ಲ, ಯುದ್ಧ ಹೆಸರನ್ನ ಅಳಿಸ್ಬೇಕು, ಅದ್ರ ಮೇಲೆ ನಿಮ್ಮ ಹೆಸರು ಕೆತ್ತನೆ ಮಾಡಬೇಕು. ಮತ್ತೆ ಮುಂದೆ ಬರೋರು ನಮ್ಮ ಹೆಸರು ಅಳಿಸ್ಬೋದಲ್ಲ? ಖಂಡಿತ ಅಳಿಸ್ತಾರೆ, ಜಾಗನೇ ಇಲ್ಲ ಇಲ್ಲಿ. ಇದು ಪದ್ಧತಿ, ಇದು ಇಷ್ಟು ದೊಡ್ಡ ಪರ್ವತದಲ್ಲಿ ಸ್ಥಳವೇ ಇಲ್ಲ ಅಂದ್ರೆ ಕೋಟಿಗಟ್ಟಲೆ ಚಕ್ರವರ್ತಿಗಳು ಬರ್ತಾ ಇದಾರೆ ಹೋಗ್ತಾ ಇದಾರೆ, ಬರ್ತಾ ಇದಾರೆ ಹೋಗ್ತಾ ಇದಾರೆ, ಹೆಸರು ಕೆತ್ತನೆ ಮಾಡ್ತಾರೆ ಹೋಗ್ತಾರೆ. ನೋಡು ಅದಕ್ಕೆ ನಿಮ್ ಜನಕ್ಕೆ ಒಳಗ್ ಬಿಡ್ಲಿಲ್ಲ, ಒಂದು ಪಕ್ಷ ಅವರೆಲ್ಲ ಒಳಗ್ ಬಂದಿದ್ರೆ ಎಷ್ಟು ಅವಮಾನ ಆಗ್ತಿತ್ತು ನಿನಗೆ. ಇಷ್ಟು ದೊಡ್ಡ ಚಕ್ರವರ್ತಿಗೆ ಹೆಸರು ಕೆತ್ತನೆ ಮಾಡಕ್ ಸ್ಥಳವಿಲ್ಲ ಅಂತೇಳಿ ಈಗನೂ ಹೆಸರು ಅಳಿಸ್ಬಿಟ್ಟು ಕೆತ್ತನೆ ಮಾಡಿ ಹೊರಗೋಗಿ ಹೇಳು, ಬೆಟ್ಟ ಖಾಲಿ ಇತ್ತು ನನ್ನ ಹೆಸರೇ ಕೆತ್ತನೆ ಮಾಡಿ ಬಂದಿದ್ದೀನಿ ಅಂತ ಹೇಳು, ಸುಳ್ಳು ಹೇಳೋಗು ಅಂತಾನೆ. ಚಕ್ರವರ್ತಿ ನೋಡ್ತಾನೆ, ಕೆತ್ತನೆ ಮಾಡಲ್ಲ ಅಂತಾನೆ. ಯಾಕೆ? ಇದರಿಂದ ಏನು ಉಪಯೋಗ? ನಾಳೆ ನಾಡಿದ್ದು ಇನ್ನೊಬ್ಬ ಚಕ್ರವರ್ತಿ ಬರ್ತಾನೆ, ಇದನ್ನ ಅಳಿಸ್ತಾನೆ, ನನ್ನ ಹೆಸರು ಅಳಿಸಿ ಅವನ ಹೆಸರು ಕೆತ್ತನೆ ಮಾಡ್ತಾನೆ, ಏನು ಪ್ರಯೋಜನ? ಅವನಿಗೆ ಜ್ಞಾನೋದಯ ಆಗುತ್ತೆ, ಹೊರಗೆ ಬರ್ತಾನೆ. ಆ ಕಾವಲುಗಾರನಿಗೆ ಅವರಿಗೆ ಧನ್ಯವಾದ ಹೇಳ್ತಾನೆ, ಸ್ವಾಮಿ ಕೆತ್ತನೆ ಮಾಡಿದ್ರ? ಇಲ್ಲ. ಏನ್ ಮಾಡ್ತೀರಿ? ಈಗ ಹೋಗಿ ಜಗತ್ತಿಗೆ ಸಾರ್ತೇನೆ. ಇಂಥ ಅಭಿಮಾನದಿಂದ ಜೀವನ ನಡೆಸಬೇಡಿ. ನನ್ನ ಹೆಸರು ಬೇಕು, ನನಗೆ ಕೀರ್ತಿ ಬೇಕು, ಈ ಭಾವನೆಗಳು ಬಿಟ್ಟು ಬಿಡಿ. ಮತ್ತೇನು ಮಾಡಬೇಕು? ಜೀವನದಲ್ಲಿ ನಿಮ್ಮನ್ನು ನೀವು ತಿಳಿದುಕೊಳ್ಳಕ್ಕೆ ಪ್ರಯತ್ನ ಮಾಡ್ರಿ, ಅಂತರ್ಮುಖಿ ಆಗಲು ಪ್ರಯತ್ನ ಮಾಡ್ರಿ. ಅದಕ್ಕಿಂತಲೂ ಹೆಚ್ಚಿನ ಗೌರವ, ಕೀರ್ತಿ, ಪ್ರತಿಷ್ಠೆ ಜಗತ್ತಿನಲ್ಲಿ ಬೇರೆ ಇಲ್ಲ. ಅದೊಂದೇ ಸತ್ಯ, ಅದೊಂದೇ ಶಾಶ್ವತ. ನಿಮ್ಮನ್ನು ನೀವು ತಿಳಿದುಕೊಳ್ಳಬೇಕು. ಈ ಅಭಿಮಾನಗಳು, ಈ ಗೌರವ ಪ್ರತಿಷ್ಠೆಗಳು, ಈ ಸನ್ಮಾನಗಳು, ಈ ಘನತೆ ಗೌರವಗಳೆಲ್ಲ ಮರ್ತೋಗ್ಬಿಡ್ಬೇಕು. ಜಗತ್ತಿಗೆ ಒಂದು ಪಾಠ ಕಲಿಸಿದೆ ಈ ಕತೆ. ಇಲ್ಲಿ ಯಾರೂ ದೊಡ್ಡವರಲ್ಲ, ಎಲ್ಲರೂ ಸಮಾನ, ಎಲ್ಲರೂ ಸೇವಕರೇ. ಈ ಭಾವನೆಯನ್ನು ಹೆಚ್ಚೆಚ್ಚು ಬೆಳೆಸ್ಕೊಳ್ಬೇಕು. ಈ ಶರೀರಕ್ಕೆ ಅಂಟಿದ ರೋಗಗಳಲ್ಲದೆ ಸೂಕ್ಷ್ಮ ಶರೀರದಲ್ಲಿ ಅಂತರ್ಗತವಾಗಿರ್ತಕ್ಕಂತಹ ಅಭಿಮಾನ ಕೂಡ ನಮ್ಮನ್ನು ಭಯಂಕರ ವಾತಾವರಣದಲ್ಲಿ ಬೀಳಿಸುತ್ತದೆ. ಅನಂತ ಬಯಕೆಗಳು, ರಾಗದ್ವೇಷಗಳು ಕಲಿತು ಅಭಿಮಾನವೆಂಬ ರಾಕ್ಷಸಿಯನ್ನು ಬೆಳೆಸುತ್ತವೆ. ಈ ಅಭಿಮಾನವೆಂಬ ರಾಕ್ಷಸಿ ಮಾನವ ಪ್ರಗತಿಗೆ ಮಾರಕವಾಗಿದೆ. ಚಿಕ್ಕ ಪ್ರಾಣಿ ಇಲಿ, ಅದರ ಹಲ್ಲುಗಳು ಎಷ್ಟು ಚೆನ್ನಾಗಿರ್ತವೆ. ಆ ಹಲ್ಲುಗಳಿಂದ ಏನ್ ಮಾಡುತ್ತದೆ? ದವಸ ಧಾನ್ಯಗಳನ್ನೆಲ್ಲ ಕಡಿದು 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 ಹಾಳು ಮಾಡುತ್ತೆ. ಅಭಿಮಾನವೂ ಇಲಿಯಂತೆ ಚಿಕ್ಕದಾಗಿ ಹೃದಯದಲ್ಲಿ ಸೇರ್ಕೊಳ್ಳುತ್ತೆ. ನಮ್ಮ ಜ್ಞಾನ ಭಂಡಾರವನ್ನು ಇದು ಸರ್ವನಾಶ ಮಾಡುತ್ತೆ. ಊಟ ಮಾಡುವಾಗ ಆಹಾರದಲ್ಲಿ ವಿಷವನ್ನು ಸೇರಿಸಿದ್ದಾರೆ ಅಂತ ತಿಳಿದ ತಕ್ಷಣ ಆ ಆಹಾರವನ್ನು ನಾವು ತಿನ್ನೋಲ್ಲ, ಎಸೆದು ಬಿಡ್ತೀವಿ, ತ್ಯಜಿಸಿ ಬಿಡ್ತೀವಿ. ಅದೇ ರೀತಿಯಲ್ಲಿ ಆಚಾರ್ಯರು ಹೇಳಿರ್ತಕ್ಕಂಥ ಈ ಮಾತುಗಳನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಸ್ಥಿರವಾದ ಈ ಚಂಚಲಯುತವಾದ ಜೀವನದಲ್ಲಿ ವ್ಯಾಧಿ ಅಭಿಮಾನದಿಂದ ಶೋಕದಿಂದ ಕೂಡಿದ ಈ ಲೋಕದ ಸ್ವರೂಪವನ್ನು ತಿಳಿದು ನಿಸ್ಸಂಗನಾಗಿ ಜೀವಿಸು ಎಂದು ಆಚಾರ್ಯರು ತಿಳಿಸಿದ್ದಾರೆ. ಆಚಾರ್ಯರು ತಿಳಿಸಿದಂತೆ ನಿಸ್ಸಂಗನಾಗಿ ನಾವು ಜೀವನವನ್ನು ನಡೆಸಿದರೆ ನಮ್ಮಲ್ಲಿ ವೈರಾಗ್ಯ ಭಾವನೆಗಳನ್ನು ಉದಿಸಿ ಜ್ಞಾನದ ಕಡೆಗೆ ಹೆಜ್ಜೆ ಹಾಕಬಹುದು, ಮುನ್ನಡೆಯಬಹುದು ಎಂಬ ವಿಷಯವನ್ನು ನಾಲ್ಕನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ವಿವರವಾಗಿ ತಿಳಿಸಿದ್ದಾರೆ. ಇಲ್ಲಿಗೆ ನಾಲ್ಕನೇ ಶ್ಲೋಕ ಮುಕ್ತಾಯವಾಗುತ್ತೆ. ಮುಂದಿನ ವಾರ ಗುರುಕೃಪೆ ಇದ್ದರೆ ಐದನೇ ಶ್ಲೋಕವನ್ನು ನಾವು ಪ್ರಾರಂಭ ಮಾಡಬಹುದು.